ನಾರ್ಮಲ್ ಪರ್ಸನ್ ಕಳ್ಸೋಣ,
ಸ್ವಲ್ಪ ಮದುವೆ ಚೆನ್ನಾಗಿರುತ್ತೆ ಅಂತ ಕಳ್ಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
ನಿನ್ನೆ ಒಂದು ತುಲಾದಿಯ ತಾಳವನ್ನು ನೋಡಿದ್ರು. ಈ ಚಿಂತನೆಯನ್ನ ತಿಳಿಸಿಕೊಡ್ತಾರೆ. ಏನು ಮಾಡಲಿಕ್ಕೆ ವಿಜಯದಾಸರು ಹೇಳಲಿಕ್ಕೆ ಹೊರಟದ್ದು ಅಂದ್ರೆ, ಕರ್ಮಾನುಷ್ಠಾನ ಮಾಡಿ. ಆದರೆ ಕರ್ಮಾನುಷ್ಠಾನ ಮಾಡುವಾಗ ಭಗವಂತನ ಚಿಂತನೆ ಪ್ರಧಾನ. ಆ ಭಗವಂತನ ಚಿಂತನೆ ಹೇಗೆ? ನಮ್ಮ ಒಳಗೆ ಹೊರಗೆ ಸರ್ವತ್ರ ವ್ಯಾಪ್ತನಾದ ಶ್ರೀಹರಿ ಏನಿದ್ದಾನೆ, ಹೊರಗಿನ ವ್ಯಾಪ್ತಿ ನಮಗೆ ಅಷ್ಟು ಪರಿಚಯ ಆಗಲ್ಲ ಚೂರು ಚೂರು. ಒಳಗಿನ ವ್ಯಾಪ್ತಿಯೂ ಪರಿಚಯ ಆಗಲ್ಲ. ಆದರೆ ಮಿನಿಮಮ್ ಎಷ್ಟು ತಿಳ್ಕೋಬೇಕು? 11 ಇಂದ್ರಿಯಗಳಲ್ಲಿ, 7 ಧಾತುಗಳಲ್ಲಿ, ಹೃದಯದಲ್ಲಿ, ಎಲ್ಲೆಲ್ಲಿ ಯಾವ ಯಾವ ಭಗವದ್ ರೂಪ ನಿಂತಿದೆ, ಆ ಭಗವದ್ ರೂಪಗಳ ವ್ಯಾಪಾರ ಏನು, ನಮಗೆಷ್ಟು ಎಟಕತ್ತೋ ಅಷ್ಟಾದರೂ ತಿಳ್ಕೊಂಡು ಅದರ ಅನುಸಂಧಾನಪೂರ್ವಕ ಕರ್ಮಾನುಷ್ಠಾನ ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಪೂರ್ವಕ ನಮ್ಮಲ್ಲಿ ನಮ್ಮಿಂದ ಆ ಕರ್ಮಾನುಷ್ಠಾನ ನಡೆದದ್ದೇ ಆದರೆ ಅಂಥ ಅನುಷ್ಠಾನ ನಮಗೆ ಬೇಕಾಗಿತ್ತು, ಭಗವಂತನ ಕರುಣೆಗೆ ಬೇಕಾಗಿತ್ತು. ಹೌದಾ? ಹಾಗಾದರೆ ಇದರಲ್ಲಿ ಯಾವುದಕ್ಕೆ ಎರಡು ಮಾಡಲೇಬೇಕು, ಎರಡು ಮಾಡಲೇಬೇಕು, ಕರ್ಮಾನುಷ್ಠಾನ ಮಾಡಲೇಬೇಕು, ಮನಸ್ಸಲ್ಲಿ ಚಿಂತನೆ ಮಾಡಲೇಬೇಕು. ಆ ಮನಸ್ಸಿನ ಚಿಂತನೆ ಕರ್ಮಾನುಷ್ಠಾನ ಎರಡೂ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇರಬೇಕಾ ಅಥವಾ ಮನಸ್ಸಿನಲ್ಲಿ ಅನುಸಂಧಾನ ಜಾಸ್ತಿ ಇರಬೇಕಾ? ಅಂದ್ರೆ ಆ ಮನಸ್ಸಲ್ಲಿ ಅನುಸಂಧಾನ ಜಾಸ್ತಿ ಬರಲಿ. ಹಾಗಂತ ಈ ಬ್ರಹ್ಮಚಾರಿಗಳ ಕೌಪಿನತ್ತರ ಚಿಕ್ಕ ಹುಡುಗರಿಗೆ ಅವಾಗ ಉಪನಯನಾಗಿರುತ್ತೆ. ಮುಂದೆ ಸಿಗಿಸಿದ್ರೆ ಹಿಂದೆ ಬಿಚ್ಚು ಹೋಗುತ್ತೆ, ಹಿಂದೆ ಸಿಗಿಸಿದ್ರೆ ಮುಂದೆ ಬಿಚ್ಚು ಹೋಗುತ್ತೆ. ಆ ತರ ಜ್ಞಾನ ಮಾಡ್ಲಿಕ್ಕೆ ಹೆಚ್ಚು ಪಡ್ಕೊಳ್ಳಿಕ್ಕೆ ಹೋಗಿ ಕರ್ಮಾನುಷ್ಠಾನವೇ ಮಾಡದೆ ಬರೇ ಸಿಡಿ ಎಲ್ಲ ಕೇಳ್ತಾ ಇರೋದು, ಪ್ರವಚನಗಳಿಗೆ ಹೋಗ್ತಾ ಇರೋದು, ಸಂಧ್ಯಾ ವಂದನೆ ಇಲ್ಲ, ದೇವರ ಪೂಜೆ ಇಲ್ಲ, ಏನೂ ಇಲ್ಲ. ಯಾಕೆ? ಜ್ಞಾನ, ನಾವು ಜ್ಞಾನಿಗಳಾಗಿ ಬಿಟ್ಟಿವಿ, ನಮ್ಗೆ ಕರ್ಮಾನುಷ್ಠಾನ ಬೇಕಾಗಿಲ್ಲ. ಇತ್ತಪ್ಪು ಆಚಾರಹೀನಂ ನಪುನಂತಿ ವೇದಾಹ. ಆಚಾರಹೀನನಾದರೆ ಅವನನ್ನ ಸಾಕ್ಷಾತ್ ವೇದಾಭಿಮಾನಿಗಳು ಬಂದರೂ ಕೂಡ ಅವನ ಪವಿತ್ರ ಮಾಡಲಿಕ್ಕಾಗಲ್ಲ ಅಂತ, ಆಚಾರ ಬೇಕು. ಹಾಗಂತ ಈ ಕರ್ಮಾನುಷ್ಠಾನ ಏನಿದೆ ಅದು ಜಾಸ್ತಿ ಆಗ್ತಾ ಬರಬಾರದು. ನಮಗೆಷ್ಟೋ ಅಷ್ಟು ಚೌಕಟ್ಟು, ಆ ಚೌಕಟ್ಟು ಯಾರು ನಾವು ಹಾಕೋಬಾರದು. ಯಾಕಂದ್ರೆ ಆ ಚೌಕಟ್ಟು ನಾವು ಹಾಕೊಂತ ಹೋದ್ರೆ ನಮ್ಮ ಸೋಮಾರಿತನಕ್ಕೆ ತಕ್ಕಂತಹ ಚೌಕಟ್ಟು ಹಾಕ್ತೀವಿ. ಆ ನಮ್ಮ ಸೋಮಾರಿತನಕ್ಕೆ ತಕ್ಕಂತಹ ಚೌಕಟ್ಟಲ್ಲದೆ ನಮ್ಮ ನಮ್ಮ ಗುರುಗಳು ನಮ್ಮ ಯೋಗ್ಯತೆ ತಿಳಿದು ಯಾವ ಚೌಕಟ್ಟು ಹಾಕೊಡ್ತಾರೋ ಆ ಚೌಕಟ್ಟಿನಲ್ಲಿ ವೇದೋಕ್ತ ಕರ್ಮಾನುಷ್ಠಾನ ಬಿಡಬಾರದು. ಎಷ್ಟು ಆಗ್ತಾ ಅಷ್ಟು ಮಾಡಬೇಕು. ಆದರೆ ಅದಕ್ಕಿಂತ ಜಾಸ್ತಿ ಭಗವಂತನ ಚಿಂತನೆ, ಮನಸ್ಸು ದೇವರಲ್ಲಿಡೋದು ಪ್ರಧಾನ. ಮನಸ್ಸು ದೇವರಲ್ಲಿಡೋದು ಬಹಳ ಪ್ರಧಾನ, ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಸ್ಥೂಲ ದ್ರವ್ಯಗಳ ಬಾಹಿರದಲ್ಲಿ ತಂದು, ಸ್ಥೂಲ ದ್ರವ್ಯಗಳ ಬಾಹಿರದಲ್ಲಿ ತಂದು ಕಾಲ ಕಾಲಕ್ಕೆ ಆಯಾಸ ಬಡುವುದಲ್ಲ. ಸ್ಥೂಲ ದ್ರವ್ಯಗಳ ಬಾಹಿರದಲ್ಲಿ ತಂದು, ಹೊರಗಿನ ತಂದು ಕಾಲ ಕಾಲಕ್ಕೆ, ಅಪ ತಂದಿಲ್ಲ ಇತ್ತಂದಿಲ್ಲ ಅಂತ ಆಯಾಸ ಹೊರಗಿದೆ, ಅದು ಮಾಡಲೇಬೇಕು. ಆದರೆ ಅದಕ್ಕಿಂತ ಜಾಸ್ತಿ ಒಳಗೆಯೇ ಇದೆ. ಕೇಳೋದು ಕಿವಿಗೊಟ್ಟು ಅನ್ಯರರಿಯದಂಥ ಮೇಲು ಉಕ್ತಿಯನ್ನು ಕೇವಲ ಸುಲಭ, ಬಹಳ ಸುಲಭವಯ್ಯ ನಾವು ಹೇಳೋದು. ಆ ಸಾಧನೆ ಮಾಡಿಬಿಡಿ, ಈ ಸಾಧನೆ ಮಾಡುತ್ತಾ ಬಂದರೆ ಸುಲಭವಾದ್ದು. ಇದು ಅನ್ಯರಿಗೆ ಗೊತ್ತಾಗಲ್ಲ. ಅನ್ಯರು ಅಂದರೆ ಗುರುಗಳ ಪಾದ ಹಿಡಿಯದಂಥವರಿಗೆ, ಅಂದರೆ ಅನುಷ್ಠಾನ ಮಾರ್ಗದಲ್ಲಿ ಹೊರಡದೇ ಇರುವಂಥ ಅವರಿಗೆ ಗೊತ್ತಾಗಲ್ಲ. ಕೇಳೋದು ಕಿವಿಗೊಟ್ಟು ಅನ್ಯರರಿಯದಂಥ ಮೇಲು ಉಕ್ತಿಯನ್ನು ಕೇವಲ ಸುಲಭ. ಆಳು ಸಾಮಗ್ರಿಗಳು ಬೇಕಾದವಲ್ಲ, ಅಯ್ಯೋ ನಾವು ಪೂಜಾ ಮಾಡ್ತೀವಿ ಅದು ಮಾಡ್ತೀವಿ, ಯಾರು ಹೆಲ್ಪಿಂಗ್ ಹ್ಯಾಂಡೇ ಇಲ್ರಿ, ಗಂಧ ನಾವೇ ತೆಕ್ಕೋಬೇಕು, ಎಲ್ಲ ನಾವೇ ಮಾಡ್ಕೋಬೇಕು. ಸ್ವಾಮಿಗಳು ನೋಡಿ ಚೆನ್ನಾಗಿರುತ್ತೆ ಅವರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ. ಪಾಪ ಒಬ್ಬರು ಇದ್ರೆ ಒಬ್ರು ಕಪ್ಪೆಗಳನ್ನೆಲ್ಲ ತಕ್ಕಡಿಯಲ್ಲಿಟ್ಟಂತೇನೆ ಅವರ ಸಂಸಾರ. ಒಬ್ಬ ಇದ್ರೆ ನಾಳೆ ಬೆಳಗ್ಗೆ ಬಿಟ್ಟು ಹೋಗ್ತಾ ಇರ್ತಾನೆ, ಇನ್ನೊಬ್ರು ಹುಡುಕೋಬೇಕು. ಇನ್ನೊಬ್ರು ನಮ್ದಾರೆ ವಾಸಿ, ದೇವ್ರ ಗಂಧ ಕೊಡ್ತೀವೋ ಚೂರು ಪರವಾಗಿಲ್ಲ, ಅಲ್ಲಿ ಕೊಟ್ಟೇ ಕೊಡಬೇಕು, ಕಂಪಲ್ಸರಿ ಎಲ್ಲಾ ಇರುತ್ತೆ. ಪಾಪ ಈ ಆಳುಗಳು ಕಾಳುಗಳೆಲ್ಲ ಹೊರಟು ಹೋಗ್ತಾ ಇದ್ರೆ ಕೆಲವು ಮಠಗಳೆಲ್ಲ ನೋಡ್ತಾ ಇರ್ತೀವಿ, ಬಹಳ ಕಷ್ಟ ಆಗ್ತಾ ಇರುತ್ತೆ. ಅದನ್ನು ಹೇಳ್ತಾರೆ, ಆಳು ಸಾಮಗ್ರಿಗಳು ಬೇಕಾದವಲ್ಲ, ವಿಶಾಲ ದೇಶ ಕೋಶ ಅರಸ ಸಲ್ಲ. ಪ ದೊಡ್ಡದೇನು ಬ್ಯಾಂಕ್ ಬ್ಯಾಲೆನ್ಸ್ ಬೇಕಪ್ಪ ಈ ಪೂಜೆಗೆ, ಬಂಗಾರ ತಂಬಿಗೆ ಅದು ಇದು ಏನು ಬೇಕಾಗಿಲ್ಲ. ವೇಳೆಗೆ ದೊರೆತದು ಪೂಜಿಸಲಿಬಹುದು, ಆ ವೇಳೆಗೆ ಯಾವ ದೊರಕಿದ್ರೆ ಅದರಿಂದ ಪೂಜಾ ಮಾಡಬಹುದು. ಮೂಲ ಮುಟ್ಟದು ಕಾಣೋ ತಿಳಿಯದ ತನಕ ಹೇಳ್ತಾರೆ. ಇದು ಮೂಲ ಮುಟ್ಟಿ ಚೆನ್ನಾಗಿ ತಿಳ್ಕೊಂಬೋ ತನಕ, ಚೆನ್ನಾಗಿ ತಿಳಿಯದಿದ್ರೆ ಮೂಲವೇ ಸಿಗಲ್ಲ ಅಂದ್ರು. ಏನೋ ಹೇಳ್ತಾರಲ್ಲ ಏನಿದು ಅಂದ್ರೆ ಇಷ್ಟೇ, ದೇವರಿಗೆ ಏನು ಕೊಟ್ರೆ ಆತ ಪ್ರೀತನಾಗ್ತಾನೆ, ಏನು ಕೊಟ್ರೆ ಪ್ರೀತನಾಗ್ತಾನೆ ಅದು ಕೊಡಿ ಅಂದ್ರು. ಅಂದ್ರೆ ಯಾವುದು ಅಂದ್ರೆ ಹೇಳ್ತಾರೆ, ದೇವ್ರ ಪೂಜೆ ಅಂತೀರಾ, ಏನು ಬೇಡ ಅಂತೀರಾ, ಹೇಗೆ ಬೇಕು ಬೇಡ ಅಂದ್ರು. ಎಲ್ಲಾ ಸಾಮಗ್ರಿಗಳು ಬೇಕು, ಯಾವ ಸಾಮಗ್ರಿಯೂ ಬೇಡ ದೇವರ ಪೂಜೆಗೆ. ಹೇಗೆ ಹೇಳಿ, ನೀವು ಹೇಳಿ. ಹಾ, ಮನಸ್ಸಿನಿಂದ ಬಂಗಾರದ ಕೊಡ ಸೃಷ್ಟಿ ಮಾಡಿ, ಮನಸ್ಸಿನಿಂದ ಗಂಧೋದಕ, ಮನಸ್ಸಿನಿಂದ ತೆಗಿಬೇಕಾಗಿಲ್ಲ ಅವಸರ ಪಟ್ಟು, ಸರಸರ ಸರಸರ ಸೃಷ್ಟಿಯಾಗುತ್ತೆ. ನೋಡಿದ್ರೆ ಸಾಕು, ಒಂದ್ಸಲ ಗಂಧೋದಕ ಅಂತ ನೋಡಿದ್ರೆ ಸೃಷ್ಟಿಯಾಗುತ್ತೆ. ಆ ಥರ ಮನಸ್ಸಿನಿಂದಲೇ ಎಲ್ಲಾ ಕಲ್ಪನೆ ಮಾಡಿ ಆ ದೇವರಿಗೆ ನೋಡಿ, ಮನಸ್ಸಿಂದ ಪೂಜೆ ಮಾಡ್ತೀರಾ, ಮನಸ್ಸಲ್ಲಿರಲೇಬೇಕು. ಮನಸ್ಸಿನ ಬಂಗಾರ ಪಾತ್ರೆ ಕಲ್ಪನೆ ಮಾಡ್ತೀರಾ, ಮನಸ್ಸಲ್ಲಿರಲೇಬೇಕು, ಮಾರ್ಕೆಟ್ ಹೋಗ್ಲಿಕ್ಕಿಲ್ಲ. ಆದ್ರೆ ಹೊರಗಿನ ದೇವರ ಪೂಜೆಯಲ್ಲಿ ಅಭಿಷೇಕ ಮಾಡುತ್ತಾ ಇರ್ತೇವೆ, ಆ ಹೊರಗೆ ಯಾವನ ಬಂದಿರ್ತಾನೆ ಗಂಟೆ ಬಾರಿಸ್ತಾನೆ, ಅವನ ಮೇಲೆ ಹೋಗಿರುತ್ತೆ ಮನಸ್ಸು, ಇಲ್ಲಿ ಅಭಿಷೇಕ ಮಾಡ್ತಾನೆ ಇರ್ತೀವಿ. ಆದರೆ ಮನಸ್ಸಿನಲ್ಲಿ ಅಭಿಷೇಕ ಮಾಡಬೇಕಾದ್ರೆ ಮನಸ್ಸು ಬೇರೆ ಕಡೆ ಹೋದ್ರೆ ಅಭಿಷೇಕ ನಡೆಯಲ್ಲ. ಆದ್ರೆ ಮಾನಸಿಕ ಅಭಿಷೇಕ ಚೆನ್ನಾಗಿದೆ, ಮಾನಸಿಕವಾದ ಪೂಜಾ ಅಂದ್ರೆ ದೇವರಿಗೆ ಕೊಡಬೇಕಾಗಿದ್ದೇನು ಅಂದ್ರೆ, ಮನವನಿತ್ತರೆ ತನ್ನ ನೀವನು, ದಟ್ಸ್ ಇಟ್, ದೇರ್ ಅಂಡ್ಸ್ ಮ್ಯಾಟರ್. ಯಾವುದು ಇಲ್ಲ, ನಾವು ಅದೊಂದು ಬಿಟ್ಟು ಎಲ್ಲ ಕೊಡ್ತೀವಿ ಅಂತ ಹೇಳ್ತೀವಿ. ಹೊರಗಿನ ಪೂಜಾ ಬಹಳ ಸುಲಭ, ಏಕಾದಶಿ ಉಪವಾಸ ಮಲಗೋದು ಸುಲಭ, ದೇವರಲ್ಲೇ ಮನಸ್ಸಿಡೋದು ಬಹಳ ಕಷ್ಟ, ಬಹಳ ಕಷ್ಟ. ಇಡೀ ಏಕಾದಶಿ ದೇವರಲ್ಲೇ ಮನಸ್ಸಿಟ್ಟುಕೊಡೋಣ, ಸಾಧ್ಯ ಇಲ್ಲ, ಕಷ್ಟ ಆಗಿಬಿಡುತ್ತೆ. ಉಪವಾಸ ಭೀಷ್ಮ ಪಂಚಕ ಮಾಡಬಹುದು, ಏನು ಉಪವಾಸ ಕೂತು ಮಲ್ಕೊಂಡಿರೋದು ಅಷ್ಟೇ ಅಲ್ಲ, ಕೈಲಾಗಲ್ಲ ಅಂತ ಮಲ್ಕೊಂಡಿರೋದು, ಟಿವಿ ನೋಡೋದು, ಮಾತಾಡೋದು ಈಸಿ, ಈ ಉಪವಾಸವೆಲ್ಲ ಮಾಡಬಹುದು. ದೇವರಲ್ಲೇ ಮನಸ್ಸಿಡೋದು ಬಹಳ ಕಷ್ಟವಾದ ವಿಚಾರ, ಅದನ್ನೇ ಹೇಳ್ತಾರೆ ಇಲ್ಲಿ. ಮೂಲ ಮುಟ್ಟದು ಕಾಣೋ ತಿಳಿಯದ ತನಕ, ಅಲ್ಲಿ ಹೇಳ್ತಾರಲ್ಲ ವೇಳೆಗೆ ದೊರೆತದು ಪೂಜಿಸಲಿಬಹುದು ಅಂದರೆ, ಹಾ ಮಾನಸಿಕ ಪೂಜೆಯಲ್ಲಿ ಕೂಡ ನಿತ್ಯ ಎಲ್ಲ ಅಡಿಗೆ ಸ್ಮರಣೆ ಬರಲ್ಲ ನೋಡಿ, ಮಾಡುವರಿದ್ರೆ ಮಾಡಿದ್ರೆ ಅನುಭವ ಇದ್ರೆ ಗೊತ್ತಾಗ್ಬಿಡುತ್ತೆ. ಹಾ ಇವತ್ತು ದೇವರಿಗೆ ಏನು ಪೂಜೆ ಮಾಡಪ್ಪ, ಎರಡಿಗೆ ಮಾಡೋಣ, ನಿನ್ನೆ ಏನೋ ಮಾಡಿರ್ತೀವಿ ಅದು ಇವತ್ತಿರ, ಇವತ್ತಿನ್ನೊಂದು ಅಂತ ಬರುತ್ತೆ. ಅಂದ್ರೆ ದೊರೆತದ್ದು ಅಂದ್ರೆ ಸ್ವಾಮಿ ನಮ್ಮ ಕರ್ಮಾನುಸಾರ ಇವತ್ತು ಏನು ಮನಸ್ಸಿಗೆ ಪದಾರ್ಥ ತರಿಸ್ತಾನದು ಕೊಡಬೇಕಷ್ಟೇ. ಎಲ್ಲಾ ಪದಾರ್ಥ ದಿನಾಗೂ ಯಾವಾಗ ಕೊಡ್ತೀವಿ ಅಂದ್ರೆ ಆಗಲ್ಲ, ಅವನು ಕೊಟ್ಟದ್ದು ಕೊಡಬೇಕಿಲ್ಲ. ವೇಳೆಗೆ ದೊರೆತದ್ದು ಅಂದ್ರೆ ದೇವರು ಕೊಟ್ಟದ್ದು, ಹೊರಗೂ ಅಷ್ಟೇ ಒಳಗೂ ಅಷ್ಟೇ. ಆದರೆ ಹೊರಗಿನ ಪೂಜೆಗೆ ಕಷ್ಟ ಜಾಸ್ತಿ, ಒಳಗಿನ ಪೂಜೆ ಬಹಳ ಸುಲಭ. ಅಷ್ಟೇ ಅಲ್ಲ ಅಂತ ಹೇಳ್ತಾರೆ, ಹೊರಗಿನ ಪೂಜೆ ಅಂದ್ರೆ ಸಾಲು ಸಾಲಾಗಿ ವಯ್ಯಾರ ತೋರುವುದಲ್ಲ. ಎಲ್ಲ ಪದಾರ್ಥಗಳು ದೇವರ ಮುಂದೆ ಇಟ್ಟು ನೈವೇದ್ಯಕ್ಕೆ, ಓ ಭೀಕರವಾಗಿ ಏನು ಪೂಜಾರಿ ಅಂತ ಹೇಳಿ ವಯ್ಯಾರ ತೋರುವುದಲ್ಲ. ಹೇಳುವೆ ಒಂದೊಂದು ದಿವ್ಯ ಮಾತುಗಳು, ಇಂಥ ಮಾತುಗಳು ಹೇಳ್ತಾರೆ, ಹೇಳುವೆ ಒಂದೊಂದು ದಿವ್ಯ ಮಾತುಗಳು, ಹೀಯಾಳಿಯಿಂದಲತಿ ನಿತ್ಯ ಮನದ ಹೇಳ್ತಾರೆ. ಆಲೋಚನೆಯೆಲ್ಲ ಪೂಜಾವಿಧವೇ ಎಂದು ವಾಲಯ ಹರಿಯ ಸಂಪ್ರೀತಿ ಬಡಿಸೋ. ಹೀಯಾಳಿಯಿಂದಲೀ ಎಂದರೆ ಏನದು ಅಂದರೆ, ನಾನು ನೋಡಿ ಅವರು ಬಹಳ ಹೀಯಾಳತನ ಮಾಡುತ್ತಾರೆ. ಹೀಯಾಳತನ ಅಂದರೆ ನಮ್ಮನ್ನು ಕಡಿಮೆ ನೋಡುತ್ತಾರೆ ಅಂತ ಹೇಳ್ತಾರೆ. ಹೀಯಾಳಿಯಿಂದಲೀ ಅಂದರೆ ಸ್ವಾಮಿಕ್ಕಿಂತ ನಾನು ಬಹಳ ಚಿಕ್ಕವ. ಎಷ್ಟು ಚಿಕ್ಕವ? ಅಶುದ್ಧ ಸ್ವತಂತ್ರ, ನಾನು ಶುದ್ಧ ಸ್ವತಂತ್ರ. ಈ ಎಚ್ಚರ ಪ್ರಧಾನ. ಮೇನ್ ಪೂಜೆಗೆ ಏನ್ ತಂದೀಯ? ಅದು ಒಳಗಿನ ಪೂಜೆ ಆಗಲಿ ಹೊರಗಿನ ಪೂಜೆ ಆಗಲಿ ಏನಿರಬೇಕು ಸಬ್ಜೆಕ್ಟ್ ಅಲ್ಲಿ? ಅಂದ್ರೆ ನಾನು ಬಂಗಾರದ ಕೊಡ ಹೊರಗಿಟ್ನ ಒಳಗಿಟ್ನ ಒಳಗೆ ಸೃಷ್ಟಿ ಮಾಡಿದ್ನ ಅದ ಇವೆಲ್ಲ ಅಲ್ಲ ಫಸ್ಟ್ ಇಂಪಾರ್ಟೆಂಟ್. ದೇವರು ನೋಡೋದು ನನ್ನ ಪೂಜೆಗೆ ಏನ್ ತಂದೀಯ ಅಂತ ನೋಡಿದ್ರೆ, ನೀನ್ ಅಸ್ವತಂತ್ರ ಅಂಬುದು ಎಚ್ಚರ ಇದೆಯಾ? ನಾನು ಸ್ವತಂತ್ರ ಅಂತ ಎಚ್ಚರ ಇದೆಯಾ? ಅದು ಮೇನ್, ಅದಿಲ್ಲ ಪೂಜೆ ಇಲ್ಲ ಗೆಟ್ ಔಟ್ ಅಂತ ಹೇಳ್ತಾರೆ. ಅದು ಬರಬೇಕು, ಹೆಜ್ಜೆ ಹೆಜ್ಜೆಗೆ ಬರಬೇಕು, ಕ್ಷಣ ಕ್ಷಣಕ್ಕೂ ನೆನಪಿರಬೇಕು. ನಿಂದು ನಿನಗೆ ನೀನೇ ಕೊಡಿಸ್ಕೊಳ್ತಾ ಇದೀಯ ನನ್ನ ಮೂಲಕ. ಇಷ್ಟೇ ಪೂಜಾ ಮುಗಿದೋಯ್ತಲ್ಲಿಗೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆಲೋಚನೆಯಿಂದ, ಹೇಳ್ತಾರೆ ನಿತ್ಯ ಮನದ ಆಲೋಚನೆ ಎಲ್ಲ ಪೂಜಾ ವಿಧವೇ ಎಂದು ವಾಲಯ ಹರಿಯ ಸಂಪ್ರೀತಿ ಬಡಿಸೋ. ದೊಡ್ಡ ಸಿಲೆಬಸ್ ಕೊಟ್ಬಿಡ್ತಾ ಇದ್ದಾರೆ. ಪೂಜಾ ಅಂದ್ರೆ ಮಾನಸಿಕ ಪೂಜಾ ಅಂದರೆ ಬೆಳಿಗ್ಗೆದ್ದು ಮನಸ್ಸಲ್ಲಿ ದೇವರ ಮೂರ್ತಿಯನ್ನು ಕಲ್ಪಿಸಿ, ಆ ಮೂರ್ತಿಯೇ ದೇವರಲ್ಲ, ಆ ಮೂರ್ತಿ ಒಳಗೆ ದೇವರು, ಅಪ್ರಾಕೃತನಾದ ದೇವ ಒಳಗಿದ್ದಾನೆ ಅಂತ ತಿಳಿದು ಆ ಭಗವಂತನಿಗೆ ಮನಸ್ಸಲ್ಲಿ ಕಲ್ಪನೆ ಮಾಡಿದ ನಾನಾ ಷೋಡಶೋಪಚಾರ ಪದಾರ್ಥಗಳು, ಆ ಪದಾರ್ಥಗಳಿಂದ ದೇವರ ಪೂಜಾ. ಆ ದೇವರ ಪೂಜಾ ನಾವು ಮಾಡುವ ಕಾಲಕ್ಕೆ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಪದಾರ್ಥಗಳ ಒಳಗಿರುವ ದೇವರ ರೂಪಗಳನ್ನು, ಮನಸ್ಸಲ್ಲಿ ಕಲ್ಪನೆ ಮಾಡಿದ ಪದಾರ್ಥಗಳು ಅದರೊಳಗೆ ದೇವರ ರೂಪಗಳು, ಮನಸ್ಸಲ್ಲಿ ಕಲ್ಪನೆ ಮಾಡಿದ ಪ್ರತಿಮಾ ಅದರೊಳಗೆ ದೇವರ ರೂಪ, ಪ್ರತಿಮಾದೊಳಗಿರುವ ದೇವರ ರೂಪಕ್ಕೆ, ಎಲ್ಲಿ ಮನಸ್ಸಲ್ಲಿ ಕಲ್ಪನೆ ಮಾಡಿದ ಪ್ರತಿಮಾದೊಳಗಿರುವ ದೇವರ ರೂಪಕ್ಕೆ, ಮನಸ್ಸಲ್ಲೇ ಕಲ್ಪನೆ ಮಾಡಿದ ಪದಾರ್ಥಗಳ ಒಳಗಿರುವ ಭಗವದ್ ರೂಪಗಳನ್ನರ್ಪಣೆ ಮಾಡುವುದೇ ಪೂಜಾ. ಅದು ಮಾಡಿಬಿಟ್ವಪ್ಪ, ಎಸ್ ಯು ಆರ್ ಟ್ರೈನ್ಡ್, ಚೆನ್ನಾಗಿ ಬಂತು. ಇವತ್ತಿನ ಶುರು ಮಾಡಿದ್ವು, ನಿತ್ಯ ಪೂಜೆ ಮಾಡಿ ಶುರು ಮಾಡಿದ್ವಿ. ಆದರೆ ಮುಗೀತಾ? ಎಷ್ಟೊತ್ತು ಮಾಡ್ತೀರಾ? ಒಂದು ಗಂಟೆಯ? ಒಂದು ಗಂಟೆ ಆಯ್ತಪ್ಪ. ನಾವು ನೀನು ಸೂಪರ್ಲೆಟ್ ಡಿಗ್ರಿಗೆ ಹೋಗ್ಬಿಟ್ಟಿವಿ, ಇನ್ನೇನು ಪರವಾಗಿಲ್ಲ, ಧ್ಯಾನದಲ್ಲಿ ದೇವರು ಪೂಜೆ ಮಾಡಿಬಿಟ್ಟಿವಿ ಅಂದ್ರೆ ಅಷ್ಟು ಸಾಲ್ದಯ್ಯ ಅಂದು. ಎಷ್ಟು ಬೇಕು ಅಂದ್ರೆ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ಪೂಜೆ ಮಾಡಬೇಕು ಇದನ್ನ. ಅವಾಗ ನಾವು ಫುಲ್ ಬ್ಯಾಟರಿ ಡೌನ್ ಆಗ್ಬಿಡುತ್ತೆ. ಏನೋ ಒನ್ ಅವರ್ ಆದ್ರೆ ಪರವಾಗಿಲ್ಲಪ್ಪ, ದೇವರಿಗೆ ಡೊನೇಟ್ ಮಾಡಬಹುದು. ನಮ್ದು ಸೀರಿಯಸ್ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ, ನಮ್ ಲೈಫ್ ಇರುತ್ತೆ, ಎಲ್ಲ ಇರುತ್ತೆ, ದೇವ್ರನ್ನೇ ಹಿಡ್ಕೊಂಡು ಕೂತ್ರೆ ನಮ್ ಗತಿ ಏನಾಗ್ಬೇಕು? ಕಾರಣ ದೇವ್ರನ್ನೇ ಹಿಡ್ಕೊಳ್ಲಿಕ್ಕೆ ಆಗಲ್ಲ. ಮತ್ತೇನು ಮಾಡೋಣ? ನೀವೇನೋ, ನಿಮ್ಗೆ ಬೇರೆ ಕೆಲಸ ಇಲ್ಲ, ದಾಸರು ಅಂದ್ರೆ ಅದೇ ಕೆಲಸ, ಎತ್ತಿಗಳು ಅಂದ್ರೆ ಅದೇ ಕೆಲಸ. ನಾವು ಬಹಳ ಬ್ಯುಸಿ ಆಗಿರ್ತೀವಿ, ನಿಮ್ ತರ ಇರ್ಲಿಕ್ಕೆ ಆಗಲ್ಲ, ನಮ್ ಬ್ಯುಸಿ ಶೆಡ್ಯೂಲ್ ಅಂತಹದ್ದು. ಹೌದು, ನಾವು ಹಾಗೆ ಇರ್ತೀವಲ್ಲ. ಅದಕ್ಕಂದ್ರು ಸುಲಭ ಅಪ್ಪ, ಅದಕ್ಕೆ ಸುಲಭ ಅಂತ ಹೇಳಿದ್ರು. ಮನಸ್ಸು ಎಲ್ಲೆಲ್ಲಿಗೆ ಹೋಗುತ್ತೆ ಬೆಳಿಗ್ಗೆ ದೇವರ ಮುಂದೆ ಕೂಡಲ್ಲ, ಎಲ್ಲೆಲ್ಲಿಗೆ ಎಲ್ಲೆಲ್ಲಿಗೆ ನೀನ್ ಕಳಿಸಲ್ಲ, ಅವರು ಕಳಿಸ್ತಾರೆ, ಒಳಗಿದ್ದವರು ಎಲ್ಲೆಲ್ಲೋ ಕಳಿಸ್ತಾ ಇರ್ತಾರೆ. ಮನಸ್ಸು ಹೋಗ್ತಾ ಇದೆಯಾ? ಹೋಗ್ಲಿಕ್ಕೆ ಮನಸ್ಸು ಹೋಗ್ಲಿಕ್ಕೆ ಜಾಗ ಬೇಕಲ್ಲ. ಜಾಗ ಬೇಕು ಅಂತಾದರೆ ಏನೇನು ಬೇಕು? ಇರೋದು ಮೂರೇ ಜಗತ್ತಿನಲ್ಲಿ, ದೇವ ಜೀವ ಜಡ. ಈ ಮೂರು ಬಿಟ್ಟು ಬೇರೆ ಇದೆಯಾ? ಇಲ್ಲ. ಹಾಗಾದರೆ ಮನಸ್ಸು ಈ ಮೂರರ ಕಡೆ ಹೋಗ್ಬೇಕು. ದೇವರ ತಂದು ಹೋಗ್ತಾ ಇಲ್ಲ, ಅದು ಕನ್ಫರ್ಮ್ ಬಿಡು. ಯಾಕೆ ದೇವರು ಕಾಣಿಸಲ್ಲ? ದೇವರು ಕಾಣಿಸಲ್ಲ, ನಮಗೂ ಇಂಟ್ರೆಸ್ಟ್ ಇಲ್ಲ. ಏನೋ ಒನ್ ಅವರ್ ಓಕೆ ಓಕೆ ವಿಲ್ ಡೊನೇಟ್, ಇಷ್ಟು ಮಾಡ್ತಾ ಇದ್ದಾನೆ ಪಾಪ, ಅದಕ್ಕೆ ಒನ್ ಅವರ್ ಸ್ವಲ್ಪ ಅವನಿಗೆ ಕೊಟ್ಬಿಟ್ರೆ ನೋ ಪ್ರಾಬ್ಲಮ್. ಮಿಕ್ಕದ್ದೆಲ್ಲ ಕೂಡ ಅಲ್ಲ, ನಾನು ನಿಮ್ಗೆಲ್ಲ ಹೇಳ್ತಾ ಇಲ್ಲ, ನೀವೆಲ್ಲ ದೊಡ್ಡವರು, ನಾನು ಮಾಡುವುದು ನಂದು ಹೇಳ್ತಾ ಇದ್ದೀನಿ. ಯಾಕಪ್ಪ ಆಚಾರ ಪ್ರವಚನ ಶುರು ಆದ್ಕೊಳ್ಳೆ ಬೈತಾ ಇರ್ತಾರೆ ಅಂತ ಅಂದ್ಕೋಬೇಡಿ, ಜಸ್ಟ್ ನನ್ನ ಕುರಿತೇ ನಾನು ಹೇಳ್ತಾ ಇರ್ತೇನೆ. ನಿನ್ನೆ ಮೆಸೇಜ್ ಕಳಿಸಿದ್ದೆ, ಇದು ಯಂತ್ರೋದ್ಧಾರಕ ಕಳಿಸಿ ದಂಭಕತನ ಬಿಡಿಸು, ನಾಟಕ ಬಿಡಿಸು ಅಂತ ಬರೆದಿದ್ದೆ. ಇಮ್ಮಿಡಿಯೇಟ್ ಒಂದು ಮೆಸೇಜ್ ಬಂತು ನಮ್ಮವರದು, ಯಾಕಾಚಾರ್ಯ ನಾನೇನ್ ಮಾಡಿದೆ, ನಾನಂತ ನಾಟಕ ಏನ್ ಮಾಡಿದೆ? ಇಲ್ಲ ಪಾಪ, ನಮ್ಮವ್ರು ಗೊತ್ತಿದ್ದವ್ರೆ, ತಮಾಷೆ ಕಾದ್ರು. ಇಲ್ಲ ರೀ, ನೀವಲ್ಲ, ನನ್ ಕುರ್ತು ಹೇಳಿದ್ದು, ನಿಮ್ ಕುರ್ತು ಹೇಳಿಲ್ಲಪ್ಪ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿದೆ. ಆ ರೀತಿಯಲ್ಲಿ ಮನಸ್ಸು ಎಲ್ಲೆಲ್ಲಿಗೆ 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 ಹೋಗ್ತಾ ಇದೆ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಹೋಗ್ತಾ ಇರುತ್ತಾ, ಹೋಗ್ತಾ ಇರಬೇಕಾದರೆ ದೇವರ ಕಡೆ ಹೋಗ್ತಾ ಇಲ್ಲ. ಜಡ ಜೀವ ಎರಡು ಕಡೆ ಹೋಗ್ಬೇಕಷ್ಟೇ, ಬೇರೆ ಗತಿ ಇಲ್ಲ, ಎರಡು ಕಡೆ ಹೋಗ್ತಾ ಇರಬೇಕು. ಎರಡು ಕಡೆ ಹೋಗೋದು ಮನಸ್ಸು ಅಂದ್ರೆ ಏನು? ಮನಸ್ಸು ಒಂದು ಕಡೆ ಹೋಗೋದು ಅಂದ್ರೆ ಅದು ಕ್ಲಿಯರ್ ಪಿಕ್ಚರ್ ಬಂದ್ರೆ ಹೊರತು ನಮಗೆ ಆ ದೇವರ ಪೂಜಾ ಅಂತ ಅನುಸಂಧಾನ ಮಾಡ್ಲಿಕ್ಕೂ ಬರಲ್ಲ, ಏನು ಮಾಡ್ಲಿಕ್ಕೂ ಬರಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಈಗ ಪದಾರ್ಥ ಇದೆ, ಪದಾರ್ಥ ಇದೆ, ಪದಾರ್ಥದ ಕಡೆ ಮನಸ್ಸು ಹೋಯಿತು ಅಂದರೆ ಮನಸ್ಸಿನಲ್ಲಿ ಪದಾರ್ಥ ಬಂತು, ಹೌದಾ? ಈಗ ಮನಸ್ಸು ಪದಾರ್ಥದ ಕಡೆ ಹೋಯಿತು ಅಂದ್ರೆ ಆ ಏನು ಸ್ಕೂಟರ್ ಹಾಕೊಂಡು ಅಲ್ಲಿ ಹೋಗಲ್ಲ, ಅಂದ್ರೆ ಆ ಪದಾರ್ಥ ನಮ್ಮ ಮನಸ್ಸಲ್ಲಿ ತೋರುತ್ತೆ, ಹೌದಾ? ಹಾಗಾದರೆ ಇದು ಸರಿಯಾಗಿ ನೋಡಿದರೆ ಸುಲಭ ಪೂಜಾ ಪ್ರಕರಣದಲ್ಲಿ ಭಗವಂತನಿಗೆ ಅಭಿಷೇಕ ಅಂದ್ರೆ ಏನು? ಚಿತ್ತವೇ ಜಲ, ಚಿತ್ತವೇ ಜಲ, ಚಿತ್ತದಿಂದ ದೇವರನ್ನ ವಿಷಯೀಕರಿಸುವುದೇ ಸ್ನಾನ, ದೇವರ ಮೇಲೆ ಮನಸ್ಸು ಹರಿಯುವುದೇ ಸ್ನಾನ ದೇವರಿಗೆ ಅಂದರಲ್ಲ. ಇಲ್ಲಿ ಮನಸ್ಸಿನೊಳಗೆ ದೇವರು ಬರುವುದು ಅಥವಾ ದೇವರ ಮೇಲೆ ಮನಸ್ಸು ಹರಿಯೋದು ಬಂತ? ಹಾಗೆ ಇಲ್ಲಿ ದೇವರಲ್ಲ, ಇಲ್ಲೇನು ಪದಾರ್ಥದ ಮೇಲೆ ಮನಸ್ಸು ಹರಿತಾ ಇದೆ, ವ್ಯಕ್ತಿಗಳ ಮೇಲೆ ಮನಸ್ಸು ಹರಿತಾ ಇದೆ. ಇಲ್ಲಿಷ್ಟೇ, ನಮ್ಮ ಮನಸ್ಸು ಪದಾರ್ಥ ಪದಾರ್ಥದ ಕಡೆಗೆ ಹೋಯಿತು ಅಂದ್ರೆ ಆ ಪದಾರ್ಥ ಮನಸ್ಸಲ್ಲಿ ಬಂತು ಅಂತ ಅರ್ಥ. ಹಾ, ಒಂದು ಕಾರ್ ಕುರಿತು ಆಲೋಚನೆ ಬಂತು ಅಂದ್ರೆ ಕಾರ್ ಪಿಕ್ಚರ್ ತಲೆ ಬಂದಿರಬೇಕು. ಎಸ್, ಹೌದಲ್ವ? ಬಂತು, ಯಾವ್ದಾದ್ರೂ ಬಂದಿರಬೇಕು. ಈ ಬರೋ ಮೆಕ್ಯಾನಿಸಮ್ ಹೇಗಾಗುತ್ತೆ ಅಂದ್ರೆ ಹೇಳ್ತಾರೆ, ನಮ್ಮ ಮನಸ್ಸಿನಲ್ಲಿ ಏನು ಇಂದ್ರಿಯ ವ್ಯಾಪಾರ ಪ್ರಕರಣ ಅಂತಾಗಿತ್ತಲ್ಲ ಇಂದು ಷೋಡಶಿಯಲ್ಲಿ, ಅದರಲ್ಲಿ ಬಿಂಬಮೂರ್ತಿಯಿಂದ ಲಿಂಗ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹದಿಂದ ಅನೇಕ ಭಗವದ್ ರೂಪಗಳು, ದೇವತೆಗಳ ರೂಪಗಳು ಪುಂಖಾನುಪುಂಖವಾಗಿ ಹೊರಟು, ಮನಸ್ಸಿನ ಆಲೋಚನೆ ಆಕಾರದಲ್ಲಿ ಹೊರಟು, ಅದನ್ನು ನಿಯಮನ ಮಾಡುವ ರೂಪಗಳಿಂದ ಆಲೋಚನೆ ನಿಯಮನ ಮಾಡಿದ್ರೆ ಆಲೋಚನೆ ಇರುತ್ತೆ ಅಂತ ಬಂತು. ಯಾಕೆ ನಿಮ್ಮದು ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಅದೆಲ್ಲ ಆಯ್ತು, ಆದ್ದರಿಂದ ಕೆಲವರಿಗೆ ಆಗ್ಲಿಲ್ಲ, ಮತ್ತಿನ್ನೊಂದ್ಸಲ ಕ್ಲಾಸ್ ತಗೊಂಡ್ರೆ ಆಯ್ತು. ಸರಿ, ಒಟ್ಟಾರೆ ಇಷ್ಟಂತ ಗೊತ್ತಾಯಿತಲ್ಲ, ಮನಸ್ಸಿನ ಒಂದು ಆಲೋಚನೆ ಬರ್ತಾ ಇದೆ ಅಂದರೆ ಆ ಆಲೋಚನೆ ಒಳಗೆ ದೇವರ ದೇವತೆಗಳ ರೂಪಗಳು ಪುಂಖಾನುಪುಂಖವಾಗಿ ಅದರೊಳಗೆ ಹೊರಟರೆ ಹೊರತು ಆಲೋಚನೆ ಬರಲ್ಲ. ಆ ಆಲೋಚನೆ ಬರುವ ಕಾಲಕ್ಕೆ ಯಾವುದರ ಕುರಿತು ಬರುತ್ತೆ? ವ್ಯಕ್ತಿಯ ಕುರಿತು, ಪದಾರ್ಥದ ಕುರಿತು? ವ್ಯಕ್ತಿಯ ಕುರಿತು, ಪದಾರ್ಥದ ಕುರಿತು ಬರಬೇಕು ಅಂದ್ರೆ ಪದಾರ್ಥದ ಆಕಾರದಲ್ಲಿ ಪದಾರ್ಥದೊಳಗಿರುವ ಭಗವದ್ ರೂಪಗಳು, ದೇವತೆಗಳ ರೂಪಗಳು ಏನಿರುತ್ತಲ್ಲ ಆ ರೂಪಗಳು ಬಂದು ನೋಡಿ, ಇಲ್ಲಿ ಎರಡು ವಿಧಾನ ಅಲ್ಲಿ ಹೇಳುತ್ತಾರೆ. ಮನಸ್ಸಿನಲ್ಲಿರುವ ರೂಪಗಳು ಪದಾರ್ಥದತ್ರ ಹೋಗಿ ಅದರ ಸುತ್ತೂ ತಿರುಗಿ ಬಂದರೆ ಪದಾರ್ಥದೊಳಗಿರುವ ಭಗವದ್ ರೂಪಗಳೆಲ್ಲ ಜೊತೆಗೇ ಬಂದು ಬಿಡುತ್ತೆ ಮನಸ್ಸಿಗೆ. ಅಥವಾ ಪದಾರ್ಥದಲ್ಲಿರುವ ರೂಪಗಳು ನಮ್ಮ ಮನಸ್ಸಿನ ಸುತ್ತು ತಿರುಗಿದರೆ ಮನಸ್ಸಲ್ಲಿ ಹೋಗುತ್ತೆ ಅಂದು. ಅಂದ್ರೆ ಎಕ್ಸಾಂಪಲ್ ಬೇಕಲ್ಲ, ಅಂದ್ರೆ ನಾವಿಲ್ಲೇ ಕೂತಿದೀವಿ, ಪದಾರ್ಥ ನಮಗೆ ಸಂಪರ್ಕ ಇಲ್ಲ, ಪದಾರ್ಥ ಸಂಪರ್ಕ ಇಲ್ಲ, ಸುಮ್ಮನೆ ಕೂತಿದ್ವು, ಮನಸ್ಸು ಪದಾರ್ಥದ ಕಡೆಗೆ ಹೋಯಿತು ಅಥವಾ ವ್ಯಕ್ತಿಯ ಕಡೆಗೆ ಹೋಯಿತು ಅಂದ್ರೆ ಏನು ಮಾಡ್ತಾನೆ ಭಗವಂತ? ಆ ವ್ಯಕ್ತಿಯಲ್ಲಿರತಕ್ಕಂಥ ಭಗವದ್ ರೂಪಗಳೆಲ್ಲ ಒಂದು ರೂಪದಿಂದ ಹೊರಟು ನಮ್ಮ ಮನಸ್ಸಿನಲ್ಲಿರುವ ಭಗವದ್ ರೂಪಗಳಿಗೆ ಸೇರಿದರೆ ಆ ಪದಾರ್ಥ ನಮ್ಮ ಮನಸ್ಸಲ್ಲಿ ಬರುತ್ತೆ. ಅಥವಾ ಎದುರೇ ಪದಾರ್ಥಗಳೇ ಕೂತಿವೆ. ಇದು ನೋಡಿ, ನಾವು ಪದಾರ್ಥದ ಹತ್ತಿರ ಇಲ್ಲದಿದ್ದಾಗ ಆದದ್ದು ಮೊದಲನೇದು. ಎರಡನೇದು, ಆ ಎಲ್ಲಾ ಪದಾರ್ಥಗಳು ಕೂತಿವೆ. ಪದಾರ್ಥಗಳು ಕೂತಿದ್ದಾಗ ನಮ್ಮ ಮನಸ್ಸು ಅಲ್ಲಿಗೆ ಹರಿದು ಹೋಯಿತು, ಅದಿಲ್ಲಿಗೆ ಬಂದಿಲ್ಲ, ಇದೇ ಅಲ್ಲಿಗೆ ಹರಿದು ಹೋಯಿತು. ಈ ಎರಡನೇದು, ಎರಡೂ ಕಡೆ ಕೂಡ ಪದಾರ್ಥಗತ ಭಗವದ್ ರೂಪಗಳು ಮನೋಗತ ಭಗವದ್ ರೂಪಗಳ ಜೊತೆಗೆ ಐಕ್ಯ ಆದಾಗ ನಮಗೆ ಆಲೋಚನೆಯಲ್ಲಿ ಪದಾರ್ಥ ಬರುತ್ತೆ. ಅಂದ್ರೆ ಪದಾರ್ಥದ ಕಡೆ ಆಲೋಚನೆ ಹೋಗುವುದು ಅಂದ್ರೆ ವ್ಯಕ್ತಿಗಳ ಕಡೆ ಆಲೋಚನೆ ಹೋಗುವುದು ಅಂದ್ರೆ ಆಲೋಚನೆಯಲ್ಲಿರುವ ಭಗವದ್ ರೂಪಗಳು ಅಲ್ಲಿ ಪದಾರ್ಥದಲ್ಲಿರುವ ಆ ಭಗವದ್ ರೂಪಗಳಿಗೆ ಐಕ್ಯ ಆಗುವುದೇ, ಒಳಗೆ ಸೇರುವುದೇ ವಿಶೇಷವಾಗಿ ಏನು ಆಲೋಚನೆಯಲ್ಲಿ ಪದಾರ್ಥ ಬರುವುದು ಅಥವಾ ವ್ಯಕ್ತಿಗಳು ತೋರುವುದು ಅಂತ ಅರ್ಥ. ಇಷ್ಟು ಹೇಳಿದರು. ಇಲ್ಲಿ ಏನೇನಾಗ್ತಾ ಇದೆ, ದೇವರ ರೂಪಗಳು ಆ ಭಗವದ್ ರೂಪಗಳು ಸೇರ್ತಾ ಇವೆ, ಅಲ್ಲಿರುವ ದೇವತೆಗಳ ರೂಪಗಳು ಅಲ್ಲಿ ದೇವತೆ ರೂಪಗಳು ಸೇರ್ತಾ ಇವೆ. ಇಷ್ಟು ನಾವು ಹೇಳೋದು ಒಂದು ಆಲೋಚನೆ. ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಎಷ್ಟು ಬರ್ತಾ ಇರುತ್ತೆ ರೀ, ಬೇಡದ್ದೆಲ್ಲ ಬರ್ತಾ ಇರುತ್ತೆ. ಹೌದಾ? ಯಾರ್ಯಾರನ್ನ ಬೇಡ ಅನ್ಕೊಂತೀವೋ ಅವರೇ ಬಂದು ಕೂತಿರ್ತಾರೆ. ಯಾವ್ದು ಬೇಡ ಅಂತೀವೋ ಅದು ಬಂದಿರುತ್ತೆ. ಬೇಕಾದವರು ಬರಲ್ಲ, ದೇವರು ಬೇಕು ನಮ್ಗೆ ಬರ್ತಾನ ಬರಲ್ಲ, ಬೇಡದ್ದೇ ಬರ್ತಾ ಇರತ್ತಲ್ಲ. ಆದ್ರೆ ಅವನೇ ಕೊಡ್ತಾ ಇರ್ತಾನೆ, ಎಲ್ಲ ಕೊಡ್ತಾ ಇರ್ತಾನೆ. ಸರಿ, ಯಾಕಂದ್ರು ಇದು ನಿನ್ನ ಕಂಟ್ರೋಲ್ ಅಲ್ಲಿ ಇಲ್ಲ. ಇದೆಯಾ? ಇಲ್ಲ. ನಾವನ್ಕೊಂತೀವಿ ನಾಳೆಯಿಂದ ಇದೆಲ್ಲ ಆಲೋಚನೆ ಮಾಡಬಾರ್ದು, ನಾಳೆಯಿಂದ ಇವೆಲ್ಲ ತಲೆಗಿಂದ ತೆಗೆದ್ಬಿಡಬೇಕು. ಐ ಶುಡ್ ಬಿ ವೆರಿ ಸೀರಿಯಸ್, ಸಾಧನೆ ಮಾಡಬೇಕು. ಏನಿಲ್ಲ, ಇನ್ನೂ ಅಧ್ವಾನ ಆಗಿರುತ್ತೆ ಅವನು. ಯಾಕೆ? ಒಳಗಿದ್ದವನ ಸಂಕಲ್ಪ ಮನಸ್ಸು ಅವನ ಕಂಟ್ರೋಲ್ ಅಲ್ಲಿದೆ. ಎಲ್ಲಿಗೆ ಹೋಗ್ಬಾರ್ದು ಯಸ್ ಅಂದ್ರೆ ನೋ ಅಂತ ಕಳಿಸ್ಬಿಡ್ತಾನೆ ಅಲ್ಲಿ. ಅದು ಚೆನ್ನಾಗಿ ಅನುಭವ ಆಗಿರುತ್ತೆ. ನಮ್ಮ ಅಸ್ವಾತಂತ್ರ್ಯದ ಅನುಭವ ಸ್ವಾಮಿ ಚೆನ್ನಾಗಿ ಕೊಡ್ತಾನೆ. ಆ ಅಸ್ವಾತಂತ್ರ್ಯದ ಅನುಭವ ಕೊಟ್ಟದ್ದರ ಅನುಭವ ಕೊಡಬೇಕು. ಅಯ್ಯಾ ನೀನು ಕೊಟ್ಟಿದ್ಯಾ ಅಂತ. ಒಟ್ಟಾರೆ ಏನಾಯ್ತಿವಾಗ, ನಮ್ಮ ಮನಸ್ಸು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಅದು ಎಲ್ಲೆಲ್ಲಿ ಸ್ವಾಮಿ ಕರ್ಕೊಂಡು ಹೋಗ್ತಾನೋ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ, ಶಬ್ದ ಪ್ರಯೋಗ ನೋಡಿ, ಎಲ್ಲೆಲ್ಲಿ ಯಾವ್ದ್ಯಾವುದರ ಆಲೋಚನೆ ನಾವು ಮಾಡುತ್ತೀವೋ ಅವನು ನಮ್ಮಿಂದ ಆಲೋಚನೆ ಮಾಡಿಸಿ ಆ ಆಲೋಚನೆಗಳನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇದೆ. ದೇವರ ರೂಪಗಳು ದಾಲಿ ಸೇರಿ ಬರ್ತಾ ಇವೆ. ಇದು ಚಿಂತನೆ ಮಾಡಿ, ಅಯ್ಯ ಆ ಪದಾರ್ಥದಲ್ಲಿರುವ ರೂಪ ಏನಿದೆ ಅದು ನಿನ್ನ ರೂಪ, ಯಾರು ನನ್ನ ಬಿಂಬಮೂರ್ತಿಯಲ್ಲಿ ನಿಂತಿದೆ. ಈ ಆಲೋಚನೆಯಲ್ಲಿರುವ ರೂಪಗಳೆಲ್ಲ ನಿನಗೆ ಅಭಿಷೇಕ ಹರಿಯೇ. ಆಲೋಚನೆಯಲ್ಲಿರುವ ರೂಪಗಳೆಲ್ಲ ಪದಾರ್ಥಗತ ರೂಪಕ್ಕೆ ಸೇರಿದರೇನೆ ಪದಾರ್ಥ ಮನಸ್ಸಿಗೆ ಬರುತ್ತೆ. ಇಷ್ಟ ಅರ್ಥ ಆಯ್ತಾ? ಹಾಗಾದರೆ ಎಷ್ಟು ಪದಾರ್ಥಗಳು ಎಷ್ಟು ವ್ಯಕ್ತಿಗಳು ಇದ್ದಾರೋ ಗೊತ್ತಿಲ್ಲ. ನಮ್ಮ ಮನೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ಆಲೋಚನೆ ಬರಲಿಕ್ಕೆ ಅಲ್ಲೆಲ್ಲ ಕಡೆ ಮನಸ್ಸು ಹೋಯ್ತು. ಹೌದಾ? ಅಲ್ಲಲ್ಲೆಲ್ಲ ದೇವರಿರ್ಲೇಬೇಕಾ? ಆ ಪದಾರ್ಥಗಳಲ್ಲಿ ವ್ಯಕ್ತಿಗಳಲ್ಲಿ ದೇವರಿರ್ಲೇಬೇಕಾ? ನಮಗೇನೋ ಪದಾರ್ಥ ಬಂದಂತಾಯ್ತು, ಬರ್ಲಿಕ್ಕೆ ಮೆಕ್ಯಾನಿಸಮ್ ಏನು? ಆ ಪದಾರ್ಥದ ಸುತ್ತಿರುವ ದೇವರ ರೂಪವನ್ನ ಮನಸ್ಸಿನಲ್ಲಿರುವ ದೇವರ ರೂಪ ಗ್ರಹಣ ಮಾಡಿದ್ರೆ ತಾನೆ, ಆಲೋಚನೆ ಭಗವದ್ ರೂಪ ಅಲ್ಲಿ ಹೋದ್ರೆ ತಾನೆ. ಹಾಗಾದ್ರೆ ದೇವರ ರೂಪಗಳಲ್ಲಿ ಬದಲಾವಣೆ ಆಯ್ತಾ? ಭಗವಂತ ಗ್ರಹಣ ಮಾಡಿದನ ಆ ರೂಪಗಳನ್ನ? ಆ ರೂಪಗಳನ್ನು ಗ್ರಹಣ ಮಾಡಿದರೆ ಅದನ್ನೇ ಹೇಳುತ್ತಾ ಇದ್ದಾರೆ. ಅಯ್ಯ ಇಷ್ಟು ಸಂಕಲ್ಪ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ನನಗೆ ಎಚ್ಚರ ಇದ್ದಷ್ಟು ಕಾಲ, ಅಥವಾ ಸ್ವಪ್ನದಲ್ಲಿ, ಸ್ವಪ್ನದಲ್ಲೂ ಮನಸ್ಸು ಕೆಲಸ ಮಾಡುತ್ತೆ. ಆ ಮನಸ್ಸಿನಿಂದ ಏನೇನು ವ್ಯಾಪಾರಗಳು ನಡೆಯಿತು, ಎಲ್ಲೆಲ್ಲಿ ಮನಸ್ಸು ಹೋಯಿತು, ಅಲ್ಲೆಲ್ಲ ನಿನ್ನ ರೂಪಗಳು ಪ್ರಕಟ ಆಗಿದೆ ಹರಿಯೇ. ಆಯಾ ಪದಾರ್ಥದಲ್ಲಿ, ವ್ಯಕ್ತಿಗಳಲ್ಲಿ, ಆಯಾ ಆಕಾರದಲ್ಲಿ ನಿನ್ನ ರೂಪಕ್ಕೆ ಈ ಆಲೋಚನೆಯಲ್ಲಿ ಪ್ರಕಟ ಆದಂಥ ನಿನ್ನ ರೂಪಗಳೆಲ್ಲ ಪೂಜಾ ಅಂತ ದೇವತೆಗಳು ಅರ್ಪಣೆ ಮಾಡುತ್ತಾ ಇದ್ದಾರೆ. ನನ್ನ ಮೂಲಕ ಈಗ ಅರ್ಪಣೆ ಮಾಡಿಸ್ತಾ ಇದ್ದಾರೆ. ಹರಿಯೇ ಇದು ನಿನ್ನ ಪೂಜೆ ಆಗಲಿ. ಅಂದರೆ ಎಂಥ ಪೂಜಾ ಅಂತ ಹೇಳುತ್ತಾರೆ. ಬೆಳಿಗ್ಗಿಂದ ಆಲೋಚನೆಗಳು ಬರುವುದಂತೂ ಬಿಡಲ್ಲ, ಎಲ್ಲ ಆಲೋಚನೆಗಳು ಬರ್ತಾನೆ ಇರುತ್ತೆ, ನಮ್ಮ ವಶವಿಲ್ಲದೆ ಬರ್ತಾ ಇರುತ್ತೆ. ಅವಾಗ ಅನಿಸುತ್ತೆ ಇಡೀ ದಿನ ದೇವರನ್ನೇ ಚಿಂತನೆ ಮಾಡುತ್ತಾ ಇದ್ರೆ ಚೆನ್ನಾಗಿರುತ್ತಲ್ಲ. ಅಂದ್ರೆ ನಿನಗಷ್ಟು ಭಾಗ್ಯ ಇಲ್ಲ ಸದ್ಯಕ್ಕೆ, ಕಂಟಿನ್ಯೂಸ್ ಆಗಿ ದೇವರ ಚಿಂತನೆ ಮಾಡೋ ಭಾಗ್ಯ ಇಲ್ಲ. ಅದು ಕ್ಯುಮುಲೇಟಿವ್ ಆಗಿ ಎಲ್ಲ ಒಂದು ಕಂಪ್ರೆಸ್ ಮಾಡಿದಂತೆ ಒಂದು ಸಲ ಸಂಕಲ್ಪ, ಸ್ವಾಮಿ ನಿನಗರ್ಪಿತ ಹರಿಯೇ ಅಂತ ದಿನಾಗೂ ಮಾಡುತ್ತಾ ಬಂದ್ರೆ ಬೆಳಿಗ್ಗೆ ಮಾರನೇ ದಿನ ಬೆಳಿಗ್ಗೆ ಮಾತ್ರ ನೆನಪಾಗ್ತಾ ಇರುತ್ತೆ. ಬೆಳಗ್ಗೆ ಸಂಕಲ್ಪ, ಸ್ವಾಮಿ ಇವತ್ತೆಲ್ಲ ಆಲೋಚನೆಗಳೇನು ಬಂದಿವೆ, ಆ ಎಲ್ಲ ಆಲೋಚನೆಗಳು ಈ ತರ ಅಲ್ಲಿ ರೂಪಗಳು ನೀನೇ ಸ್ವೀಕಾರ ಮಾಡುತ್ತಾ ಇದೀಯಾ, ಇದೆಲ್ಲ ನಿನ್ನ ಪೂಜೆ ಆಗಲಿ ಹರಿಯೇ. ಬೆಳಿಗ್ಗೆ ಸಂಕಲ್ಪ, ಮಾರನೇ ದಿನ ಕೃಷ್ಣ ಅರ್ಪಣ. ಹೀಗೆ ಮಾಡ್ತಾ ಬಂದರೆ ಸ್ವಾಮಿ ನೋಡ್ತಾನೆ ಮಧ್ಯೆ ಒಂದು ಸಲ ನೆನಪು, ಸಂಧ್ಯಾವಂದನ ಕಾಲಕ್ಕೂ ಸಾಯಂಕಾಲ ಊಟ ಕಾಲಕ್ಕೂ ಒಂದು ಸಲ ಹಾಗೆ ಇನ್ಕ್ರೀಸ್ ಮಾಡ್ತಾ ಬರ್ತಾನೆ. ಮಾಡ್ತಾ ಬಂದು ಹೇಗಾಗುತ್ತೆ ಅಂದ್ರೆ, ಸದಾ ಕಾಲ ನಮ್ಮ ಯೋಗ್ಯತೆ ಎಷ್ಟಿದೆಯೋ ಈ ಜನ್ಮದಲ್ಲಿ ಅಷ್ಟು ಕಾಲ ದಿನದಲ್ಲಿ ದೇವರ ನೆನಪು, ಸ್ವಾಮಿ ನಿನಗರ್ಪಿತ ನಿನಗರ್ಪಿತ ಎಂದು ನೆನಗರ್ಪಿತ. ಐಕ್ಯ ಚಿಂತನಂ ಪರಮಾರ್ಚನಂ, ಅವನ ರೂಪಗಳಿಗೆ ಐಕ್ಯ ಚಿಂತನೆ ಮಾಡುವುದೇ ಅರ್ಚನ. ಮನಸ್ಸಿನಲ್ಲಿರುವ ರೂಪಗಳನ್ನ ಪದಾರ್ಥಗತ ರೂಪಗಳಿಗೆ, ಐಕ್ಯ ಚಿಂತನೆ ಮಾಡುವುದೇ, ಅದಕ್ಕಿಂತ ಬೇರೆ ಅರ್ಚನೆ ಇಲ್ಲ ದೇವರಿಗೆ. ಅದನ್ನೇ ಹೇಳ್ತಾ ಇದ್ದಾರೆ. ಎಷ್ಟು ಇಷ್ಟನ್ನ ಹೇಳಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನದು? ನಿತ್ಯ ಮನದ ಆಲೋಚನೆಯೆಲ್ಲ ಪೂಜಾ ವಿಧವೇ ಎಂದು ವಾಲಯ ಅಂದರೆ ವಿಶೇಷವಾದ ಭಗವಂತನ ಶರಣಾಗತನಾಗಿ ಹರಿಯ ಸಂಪ್ರೀತಿ ಪಡಿಸೋ. ಈಗ ಅರ್ಥ ಆಯ್ತಾ ಮಾತು? ಇಷ್ಟು ಕೂತಿದೆ ಒಂದು ಮಾತಿನಲ್ಲಿ ಹೇಳಬೇಕಾ? ಸಾಮಾನ್ಯ ಸ್ವಾಮಿ ಮಾತುಗಳೆಲ್ಲ ಆಲೋಚನೆಯೆಲ್ಲ ನಿನ್ನ ಪೂಜಾ. ವೆರಿ ಗುಡ್, ಚೆನ್ನಾಗಿದೆ. ಹೌ ದೇವರು ಕೇಳಿದ್ರೆ ಹೇಳ್ತಾ ಇದೆಯಾ? ಎಲಿಮೆಂಟ್ರಿ ಹೇಳ್ಕೊಡ್ತಾರೆ. ಸ್ವಾಮಿ ಉಂಡದ್ದು ನಿನಗರ್ಪಿತ ನಿನ್ನ ಪೂಜಾ, ಮಲಗಿದ್ದು ನಿನಗರ್ಪಿತ, ಚೆನ್ನಾಗಿದೆ. ದಾಸರ ಹೇಳಿಕೊಟ್ರು ಬೇಸಿಕ್ ದಿನ ಅಂತ ಹೇಳ್ತಾ ಇದ್ದೀವಿ. ದೇವರು ಕ್ವಶನ್ ಮಾರ್ಕ್ ಹೇಳ್ತಾರೆ. ಬೇಸಿಕ್ಸ್ ಏನಾದ್ರೂ ಗೊತ್ತಿದೆಯಾ? ಸುಮ್ಮನೆ ಬರೀ ಹೇಳೋದೇನಾ? ಹುಡುಗರಿದ್ದಾಗ ವಾಯಿಸ್ತಿ ಹೇಳ್ತಾ ಇದ್ವಿ. ಹುಡುಗರಿದ್ದಾಗ ಆಚಾರ ಬಂದ್ರೆ ಹೇಳ್ಕೊಟ್ರು ವಾಯಿಸುತ್ತಿ ಹೇಳಿದು. ಅರ್ಥ ಗೊತ್ತಿಲ್ಲ ಹೇಳಿಕೊಟ್ರು. ನಾವು ಕೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಮುಂದರ್ಥ ಆಗತ್ತೆ ಅಂದ್ರು. ಅವ್ರ ಉದ್ದೇಶ ಏನು? ಒಂಚೂರು ದೊಡ್ಡವನಾದ ಮೇಲೆ ವಾಯಿಸುತ್ತೆ ಅರ್ಥ ತಿಳ್ಕೊಳ್ಳಿಕ್ಕೆ ನೀನೇ ಪ್ರಯತ್ನ ಮಾಡ್ತೀಯ, ಅವಾಗ ಅರ್ಥ ಆಗತ್ತೆ ಅಂದ್ರು. ನಾವಂದುಕೊಂಡು ಮುಂದಿನ ಜನ್ಮಕ್ಕೆ ಅಂತ ನೋಡಿ. ಈಗಲೂ ಕೂಡ ವಾಯುಸ್ತುತಿ ಅರ್ಥ ಸಹಿತ ಯಾರೂ ಹೇಳಲ್ಲ. ಆ ಹೇಳಿದ್ದು ಅರ್ಥ ಹೇಗೆ ಮಾಡ್ಕೊಂಡಿರ್ತೀವಿ? ಈ ಜನ್ಮಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ಅರ್ಥ ಮಾಡ್ಕೋಬಾರ್ದು. ಅದೇ ಸಂಪ್ರದಾಯ. ನಾನು ಕೇಳೋದಿಷ್ಟೇ, ನಾವು 100 ಜನ ಇದ್ರೆ ಎಷ್ಟು ಜನ ವಾಯುಸ್ತುತಿ ಅರ್ಥ ತಿಳಿದು ಹೇಳ್ತಾರೆ? ಮಿನಿಮಮ್ ದೊಡ್ಡದಾದ ಅರ್ಥ ಹೊಡೆದು, ಒಂದು ಅರ್ಥ ಹೊಡೆದು, ಒಂದು ಶಬ್ದ ಹೊಡೆದು, 100 ಅರ್ಥ 1000 ಅರ್ಥ ಬೇಡಪ್ಪ. ಮಿನಿಮಮ್ ಸಿಂಪಲ್ ಅರ್ಥ ತಿಳ್ಕೊಂಡು ವಾಯಿಸುತ್ತೆ. ಸಂಧ್ಯಾ ವಂದನೆ ಆಗಲಿ, ಸಂಧ್ಯಾ ವಂದನೆ ಬರುವ ಮಂತ್ರಗಳಿಗಾಗಲಿ ಮಿನಿಮಮ್ ಕಾನ್ಸೆಪ್ಟ್ ಆದ್ರೂ ಗೊತ್ತಾಗಲಿ, ಮೆಕ್ಯಾನಿಕಲ್ ಆಗಿ ನಡೆದು ಹೋಗ್ತಾ ಇರುತ್ತೆ. ನೋಡಿ, ನಾವು ಮಾಡುವ ತಂತ್ರಗಳು ಎಲ್ಲ, ಮಂತ್ರಗಳೆಲ್ಲ ಅರ್ಥ ಸಹಿತನೆ, ನಮಗೆ ಗೊತ್ತಿಲ್ಲ, ಆದ್ದರಿಂದ ಅರ್ಥರಹಿತ ಆಗಿದೆ. ಅದನ್ನು ದೇವರು ಕೇಳುತ್ತಾರೆ. ಪಾ ಒಳಗೆ ಹೇಗೆ ನಡೀತಾ ಇದೋ ತಿಳ್ಕೊಳ್ಳೋದೇ ದೇವರ ಪೂಜಾ. ಆಲೋಚನೆಯೆಲ್ಲ ಪೂಜಾ ವಿಧವೇ ಎಂದು ವಾಲಯ ಹರಿಯ ಸಂಪ್ರೀತಿ ಬಡಿಸೋ. ಬದುಕೋದು ಅಂತ ಹೇಳ್ತೀಯ, 100 ವರ್ಷ ಸುಮ್ಮನೆ ಗೊಂಬೆ ತರ ಬದುಕೋದು ಬೇಡ. ಬಾಳುವುದು ಅನುದಿನ ಲೇಷವಾದರೂ, ಈ ತರ ಚೂರಾದರೂ ಸರಿ, ದಿನಾಗ್ಲೂ ಮಾಡ್ತಾ ಬದುಕಯ್ಯ. ನಿನಗೆ ಇನ್ ಹೇಳ್ತಾರೆ, ಅನುದಿನ ಬಾಳುವುದು ಈ ತರ ಚಿಂತನೆ ಮಾಡ್ತಾ ಬದುಕಬೇಕು. ಲೇಷವಾದರೂ ನಿನಗೆ ಕಾಲ ಕರ್ಮದ ಭೀತಿ ಇಲ್ಲವಿಲ್ಲ? ಭೀತಿ ಇಲ್ಲ. ಯಾಕೆ ಅಂದ್ರೆ ಸ್ವಾಮಿ ನಿಲ್ಲುತ್ತಾನೆ, ಅವನ ಕುರಿತು ಒಳಗೆ ಹೇಗೆ ನಡೆಸ್ತಾ ಇದ್ದಾನೆಂಬ ಎಚ್ಚರ ಪೂರ್ವಕ ನಡೀತಾ ಇರುತ್ತಲ್ಲ, ಅವಾಗ ನಮಗೆ ಅನುಗ್ರಹ ಆಗುತ್ತೆ. ನೀವೇನೋ ಹೇಳ್ತೀರಿ ಸ್ವಾಮಿ, ಇದೆಲ್ಲ ಮಾಡಬೇಕಾದ್ರೆ ಮನಸ್ಸು ಅಲ್ಲಿಗೆ ಹೋಗ್ತಾ ಇದೆ, ಅದು ಇಲ್ಲಿವೆ, ಇವೆಲ್ಲ ಯಾರಿಗ್ರಿ? ಇವೆಲ್ಲ ನೀವು ಹೊರಗೆ ಹೇಳಿಬಿಟ್ರೆ ಇವೆಲ್ಲ ದೇವತೆಗಳು ವ್ಯಾಪಾರ, ನೀವು ಮಾಡೋದಲ್ಲ, ಸುಮ್ಮನೆ ಅನುಸರಿಸಿ ಮಾಡಬೇಡಿ, ಕಷ್ಟಪಡಬೇಡಿ ಅಂತ ಹೇಳಿಬಿಡ್ತೀವಿ ನಾವು. ಹೇಳ್ತಾರೆ ಇದರ ಚಿಂತನೆ ಬರಬೇಕು. ಹೇಗ್ ಬರಬೇಕು ಅಂದ್ರೆ, ನಾವು ಬಹಳ ಬ್ಯುಸಿ ಆಗಿರ್ತೀವಿ, ಮನೆಗೆ ಯಾರು ಬರ್ತಾರೆ ಮಾತಾಡ್ತಾರೆ, ಅವರ ಬೇರೆದೇ ಮಾತಾಡ್ತಾರೆ, ಅವ್ರು ಬಂದುಕೊಳ್ಳಿ ಜೈಲಿ ತಾರಷ್ಟ ಅದು ಮೊದಲುಕೊಂಡು ಎಲ್ಲ ಮಾತಾಡ್ತಾ ಇರ್ತಾರೆ. ಹೌದಾ? ನಾವು ಅವಾಗೆ ಪಾರಾಯಣ ಶುರು ಮಾಡಿರ್ತೀವಿ. ಅವ್ರು ಒಳ್ಳೆಯವರೇ, ಸಬ್ಜೆಕ್ಟ್ ಬೇರೆ, ಏನ್ ಮಾಡೋದು? ಅವಾಗ ಹೇಳ್ತಾರೆ, ಹಾಳು ಹರಟೆಯ ಮಾತು ಕೇಳುತ್ತಲಿದ್ದರೂ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರ ಅವರು. ಅದಕ್ಕೆ ವಿಜಯದಾಸರ ನಮಸ್ಕಾರ ಮಾಡೋದು. ನಮಗೆ ಯಾವ ಪ್ರಾಬ್ಲಮ್ ಇದೆ ಅದು ಕರೆಕ್ಟ್ ಆಗಿ ಪ್ಲಕ್ ಮಾಡಿ ಕರೆಕ್ಟ್ ಆಗಿ ಇಡ್ತಾರೆ ಮುಂದೆ. ಹಾಳು ಹರಟೆಯ ಮಾತು ಕೇಳುತ್ತಲಿದ್ದರೂ ಓಲಾಡು ಅಂತರಂಗದ ಮಧ್ಯದಿ. ಈ ಸೀಕ್ರೆಟ್ ಹೇಳಿಕೊಟ್ಟವಲ್ಲ, ಈಗ ಯಾರು ಬಂದ್ರಪ್ಪ ಶುರು ಮಾಡಿದ್ರು ಏನು ಕಂಟಿನ್ಯೂ 1 ಗಂಟೆ ಆದ್ರೂ ಬಿಡ್ತಾ ಇಲ್ಲ, ಅದೇ ಮಾತು 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 ಗೊತ್ತಾಗ್ತಾ ಇದೆ, ಚೂರು ಉಪಯೋಗದ ಮಾತಿಲ್ಲ ಅಂತ ಗೊತ್ತಾಗ್ತಾ ಇದೆ. ಇನ್ನೊಂದಿರುತ್ತೆ, ಅವ್ರ ಮಧ್ಯೆ ಕ್ವಶನ್ಸ್ ಹಾಕಲ್ಲ, ಅವ್ರು ಗೊತ್ತಿದ್ದು ಹೇಳ್ತಾ ಹೋಗ್ತಾ ಇರ್ತಾರೆ. ಅಂಥವ್ರಿದ್ರೆ ಬಹಳ ಒಳ್ಳೇದು, ಅಂಥವ್ರಿದ್ರೆ ಬಹಳ ಒಳ್ಳೇದು. ಯಾಕೆ ಒನ್ ಅವರ್ ಅವ್ರ ಟೈಮ್ ಸ್ಪೇರ್ ಮಾಡಿಬಿಟ್ರೆ ಮುಗಿದೋಯ್ತು. ನಾನಷ್ಟು ಇದೇ ಮಾಡ್ತಾ ಇರ್ತೀನಿ. ಯಾರಾದ್ರೂ ಹಾಗೆ ಬಂದು ತುಂಬಾ ಮಾತಾಡಬೇಕು ಅಂತಿದ್ರೆ ಇದೇ ಕೂತಿರ್ತೇನೆ ನಾನು, ಇದನ್ನೇ ಅಪ್ಲೈ ಮಾಡ್ತಾ ಇರ್ತೇನೆ ನಾನು. ಹೇಗೆ ಇದೇ ಕೂತಿರ್ತೇನೆ, ಆಚಾರ ಹೀಗ ಹಾಗೆ ಹೀಗ, ಹೌದು ಹೌದು ಹೌದು, ಒಳಗೆ ಸ್ವಾಮಿ ಈ ಮಾತು ಕೇಳಿಸ್ತಾ ಇದೆಯೋ, ಈ ಕೇಳೋದೇ ನಿನ್ನ ಪೂಜಾ ಹರಿಯೇ, ಅಲ್ಲಿ ರೂಪಗಳು ಬರ್ತಾ ಇವೆ, ನಿನ್ನ ಅರ್ಪಿತ ನಿನಗರ್ಪಿತ ನಿನಗರ್ಪಿತ ನಿನಗರ್ಪಿತ, ಕೃಷ್ಣ 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 ಓದೋಯ್ತು. ಕೊನೆಗೆ ಹೇಳ್ತಾರೆ ಆಚಾರ್ಯ, ಒನ್ ಅವರ್ ಹೇಳಿದ್ನಲ್ಲ ಹೇಗಿದೆ, ಸೂಪರ್. ಅಷ್ಟೇ ಅಲ್ಲ, ಅವರಿಗೂ ಸಂತೋಷ ನಮಗೂ ಸಂತೋಷ, ಅದನ್ನೇ ಹೇಳ್ತಾ ಇದ್ದಾರೆ. ಹಾಡು ಹರಟೆಯ ಮಾತು ಪೆಡುತ್ತಲಿದ್ದರು, ಒಳಾಡು ಅಂತರಂಗದ ಮಧ್ಯದಿ. ಅವ್ರು ಮಾತಾಡೋದ ನೀನು ಮಾತಾಡೋ ಕಾಲಕ್ಕೂ ಅಷ್ಟೇ ಅಂತ ಕೊನೆ ಹೇಳುತ್ತಾರೆ. ವಾಲಗವನೆ ಮಾಡು ಮರೆಯದೆ ಮರೆಯದೆ. ಒಳಗೆ ಸ್ವಾಮಿಗೆ ಏನೇನ್ ಮಾಡಬಹುದು, ಬಂದ ವ್ಯಕ್ತಿ ಮಾತಾಡ್ತಾ ಇದ್ದಾರೆ, ಮಾತಾಡೋ ಕಾಲಕ್ಕೆ ಅಪ್ಪ ನನಗೆ ಇಷ್ಟು ಚಿಂತನೆ ಕೊಟ್ಟಿಯ, ಇವ್ರಿಗೆ ಕೊಟ್ಟಿಲ್ಲ ಅದು ಬೇಡ, ಏನ್ ಮಾಡಬೇಕು ಸ್ವಾಮಿ, ಇಲ್ಲಿ ನಿಂತು ಮಾತಾಡಿಸೋದು ನೀನೇ ಅಲ್ಲಪ್ಪ, ಹೇಗ್ ಮಾತಾಡಿಸ್ತಾ ಇಲ್ಲಿ ನೋಡು, ಎಚ್ಚರವೇ ಕೊಡತಾ ಇಲ್ಲ ನಿನ್ನದು, ಏನೇನೋ ಮಾತಾಡಿಸ್ತಾ ಇದೀಯಾ, ಆ ಕ್ರಮಾನುಸಾರ ಮಾತಾಡಿಸ್ತಾ ಇದೀಯಾ. ನನ್ನ ಕ್ರಮದಲ್ಲಿ ಇವತ್ತು ಪಾರಾಯಣ ಬಿಟ್ಟು ಇದೇ ಕೇಳಬೇಕು ಅಂತ ಕೂತದ್ದಕ್ಕೆ ಕೇಳಿಸ್ತಾ ಇದೀಯಾ, ಆದರೆ ಎಷ್ಟು ಕರುಣೆಯಪ್ಪ, ಒಳಗೆ ಈ ಚಿಂತನೆ ಕೊಟ್ಟಿ ನನಗೆ, ಆ ಬರುವ ಶಬ್ದಗಳಲ್ಲೆಲ್ಲ ನಿನ್ನ ರೂಪಗಳಿವೆ, ಆ ರೂಪಗಳು ಕಿವಿಯ ಮೂಲಕ ಬಿಂಬ ಮೂರ್ತೆ ನಿನಗರ್ಪಿತ ಅಂಬೋ ಭಾಗ್ಯ ಕೊಟ್ಟಿಯಲ್ಲ, ಇದೆಂಥದ್ದಯ್ಯ ಅಂತ ದೇವರಿಗೆ ಅರ್ಪಣೆ ಮಾಡ್ತಾ ಬಂದ್ರೆ ಸುಪ್ಪಬ್. ಅದನ್ನ ನೋಡಿ, ಇದನ್ನ ಈಸಿ ಮಾಡಬಹುದಾ ಅಂದ್ರೆ, ದೊಡ್ಡದಾದ ವಿಚಾರ ಸುಲಭವಾಗಿ ನಮ್ಮ ತಲೆಗೆ ತೂರಿಸಿ ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡುವಂತೆ ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಅಂದ್ರೆ ನಮ್ಮ ವಿಜಯದಾಸ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮುಂದೆ ಹೇಳ್ತಾರೆ, ಏಳಲ ವೆನ್ನದಿರು ಎಲ್ಲಿದ್ದರೂ ನಿನಗೆ ಕಾರಣ ಉಪದ್ರವವಾಗದಿದಕೋ. ಅಯ್ಯೋ ತೊಂದರೆ ಆಗುತ್ತಪ್ಪ ನಮ್ಗಾಗಲ್ಲ, ಅಯ್ಯೋ ಅನಬೇಡ, ಏನು ಇದೆಲ್ಲ ಮಾಡ್ತಾ ಕೂತ್ರೆ ನಾವು ತಂಬಿಗೆ ತೊಳೆಯೋದು, ತಾಲಿ ತೊಳೆಯೋದು, ಆ ತೆಂಗಿನಕಾಯಿ ಇಟ್ಟು ಕಲಶ ಪೂಜಾ ಮಾಡೋದು, ಇವೆಲ್ಲ ಯಾರೀ ಮಾಡ್ತಾರೆ, ಮನಸ್ಸಲ್ಲೇ ದೇವರ ಕಡೆ ಕೂತಿದ್ರೆ ಹೊರಗೆ ಎಲ್ಲ ಇವೆಲ್ಲ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಅದು ಎಷ್ಟು ಕಡಿಮೆ ಆದಷ್ಟು ಮಾಡಿ ಸಾಕು, ದೇವರ ಕಡೆ ಮನಸ್ಸಿಡು. ದೇವರ ಕಡೆ ಮನಸ್ಸಿಡದೆ ಬರೀ ಅದನ್ನೇ ಜಾಸ್ತಿ ಮಾಡುತ್ತಾ ಹೋದರೆ ಏನಾಗುತ್ತೆ ಅಂದ್ರೆ, ದೇವರನ್ನ ಬಿಟ್ಟು ಆ ಪ್ರತಿಮೆಗಳಿಗೆ ಪೂಜಾ ಮಾಡ್ತಾ ಇರ್ತೀವಿ. ಪ್ರತಿಮಾದಲ್ಲಿ ದೇವರು ಪೂಜಾ ಮಾಡಲೇಬೇಕು, ಮತ್ತು ಅದನ್ನು ಅಪಾರ್ಥ ಮಾಡ್ಕೋಬೇಡಿ, ಮಾಡಲೇಬೇಕು. ಆ ಮಾಡೋ ಕಾಲಕ್ಕೆ ದೇವರು ನೆನೆಯಬೇಕು, ಆದರೆ ಹೆಚ್ಚು ಕೂಡಲ್ಲ ಅಲ್ಲಿ. ಅದಕ್ಕೇನು ಮಾಡಬೇಕು, ಮಿನಿಮಮ್ ಎಷ್ಟು ಮಾಡಬೇಕು ಅಲ್ಲಿ ಮಾಡಿಬಿಟ್ಟು ದೇವರ ಕಡೆ ಹೆಚ್ಚಿಗೆ ಮನಸ್ಸು ಕಳಿಸಿ, ಅದು ಈ ತರ ಕಳಿಸಿ. ಕಾರಣ ಉಪದ್ರವವಾಗದಿದಕ್ಕೋ ಈ ತರ ಮಾಡ್ತಾ ಬಂದ್ರೆ ಕಾರಣ ಉಪದ್ರವ ಆಗಲಂತೆ. ಕಾರಣ ಉಪದ್ರವ ಯಾವ ರೀತಿ ಆಗುತ್ತೆ, ಅಪಮೃತ್ಯು ಬರುತ್ತೆ, ಅದು ಬರಲ್ಲ, ಅಪಮೃತ್ಯು ಬರಲ್ಲ. ಎಲ್ಲಿ ಭಯಗಳು ಹರಿಗೆ ಹರಿಯ ಬಲ್ಲ ಭಕುತರಿಗೆ, ಇಲ್ಲ ಇಲ್ಲವೂ ಕಾಣೋ ಎಂದಿಗಾದರೂ ಮರುವೆ ಮರುಳೆ ಅಂತ ಹೇಳ್ತಾರೆ. ಬಾರವು ಭಯಗಳು ಬಂದರೂ ನಿಲ್ಲವು, ಹಾರಿ ಹೋಗುವವು ದಶ ದಿಕ್ಕುಗಳಿಗೆ. ಘೋರ ದುರಿತಾರಿ ನಮ್ಮ ವಿಜಯ ವಿಠಲ ನಂಗ್ರಿ, ಸಾರಿದ ಮನುಜನಿಗೆ ದುರಿತ ಭಯವೇ ಅಂತ ಹೇಳುತ್ತಾರೆ. ಹಾಗೆ ಅದ್ಭುತವಾಗಿರತಕ್ಕಂತಹ ಇದನ್ನು ಹೇಳುತ್ತಾರೆ, ಶ್ರೀ ಲೋಲನಾದ ವಿಜಯ ವಿಠಲ ರೇಯನ ಮಾಲೆಯಿಂದದಿ ಎಣಿಸುತ್ತ ಚರಿಸುವುದು. ಮಾಲೆಯಿಂದ ಎಣಿಸುತ್ತ ಚರಿಸುವುದು. ಹೌದು, ಎಲ್ಲಾ ಕಡೆ ಮಾಲೆ ಹಿಡ್ಕೊಂಡು ಹೋಗ್ಲಿಕ್ಕಾಗುತ್ತಾ, ಅದು ನೋಡಿದ ಕೂಡ ಇವ್ರು ಹೋಗ್ತಾರೆ, ಯಾರು ಐಕಾನ್ ಇಸ್ಕಾನ್ ಅವರೆಲ್ಲ ಹೋಗ್ತಾ ಇರ್ತಾರೆ, ಎಲ್ಲಿಗೆ ಹೋದ್ರು ಲೆಟ್ರಿನ್ ಹೋದ್ರು ಹೋಗ್ತಾ ಇರ್ತಾರೆ ಪಾಪ ಅನ್ಬಾರ್ದು ತಂಪು. ನಿಜವಾದ ಶ್ರದ್ಧೆ ಇದು ತಲೆಬಾಗ್ಬೇಕು ಅವರಿಗೆ. ಆ ವಿಷಯದಲ್ಲಿ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಒಂದೊಂದು ಗುಣ ಕಾಣಿಸಿದಾಗ ತಲೆಬಾಗ್ಲೇಬೇಕು, ಭಗವಂತ ಕೊಟ್ಟಿರ್ತಾನೆ. ಎಲ್ಲಿ ನಮ್ಮವ್ರು ಹೋಗ್ತಾರ, ಕಚ್ಚೆ ಹಾಕಿಯೇ ಹೋಗ್ತಾರ, ಇಲ್ಲ, ಅವರು ಪ್ರತಿಯೊಬ್ಬರು ಕಚ್ಚೆ ಹಾಕೇ ಇರ್ತಾರೆ, 24 ಗಂಟೆ ಕಚ್ಚೆ ಹಾಕೇ ಇರ್ತಾರೆ, ಅಡ್ಡ ಉಟ್ಟು ಹೋಗಲ್ ನೋಡಿ. ಶುದ್ರಾದಿಗಳಾದ್ರೂ ಫಾರಿನ್ ಅವನಾದ್ರೂ ಕೂಡ ಅಲ್ಲಿ ಬಂದ್ರೆ ಶಿಖಾ ಇಟ್ಟೇ ಇರ್ತಾನೆ, ಕ್ರಾಫ್ ಪ್ಲಸ್ ಶಿಖಾ ಇಲ್ಲ ಅಲ್ಲಿ, ಪ್ಯೂರ್ ಶಿಖಾ, ಎಲ್ಲರೂ ತಲೆ ಬೋಳಿಸ್ತಾರೆ, ಹೌದಾ, ಕ್ಲೀನ್ ಆಗಿರ್ತಾರೆ ನೋಡಿ. ಎಷ್ಟು ಜನ ಸಂಪ್ರದಾಯ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಅವರ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದ್ದಾರೆ, ನಮಗಾಗಿಲ್ಲ ನೋಡಿ. ಮತ್ತೆ ಅವ್ರು ನಂಬ್ತೀವಿ ಏನ್ರಿ ಇಸ್ತಾನು ಮತ್ತೆ ನಾವೇನ್ ಮಾಡಿದ್ದು. ಒಬ್ಬೊಬ್ಬರಿಗೆ ಮಾಲೆ ಕೊಡ್ತಾರೆ, ಈ ಮಾತು ಸರಿಯಲ್ವಾ? ಮಾಲೆಯಿಂದಲೇ ಎಣಿಸುವ ಚಡಿಸುವುದು ಎಂಬುದು ಅವರಲ್ಲಿ ಕಾಣಲ್ವ ನಮಗೆ? ಸದಾ ಮಾಲೆಯಿಂದ ಜಪ ಮಾಡ್ತಾನೆ ಇರ್ತಾರೆ, ತಿರುಗ್ತಾನೆ ಇರ್ತಾರೆ. ಸರಿ, ನಾವು ಆ ಥರ ತಿರುಗೋದೇನು ಬೇಡ ಸದ್ಯಕ್ಕೆ. ಹ, ಮಾಲೆಯಿಂದಲೇ ಎಣಿಸುತ್ತಾ, ಅರ್ಥ ವಿಜಯದಾಸರದ್ದು, ಮಾಲೆಯಿಂದಲೇ ಎಣಿಸುತ್ತಾ ಚರಿಸುವುದು, ದೇವರಲ್ಲಿ ಮನಸ್ಸು ಇಟ್ಟು ತಿರುಗಾಡಿ, ಮಾಲೆಯಿಂದ ಎಣಿಸ್ತಾ ಎಲ್ಲೋ ತಿರುಗಬೇಡಿ, ಮಾಲೆಯಿಂದ ಎಣಿಸ್ತಾ ಮನಸ್ಸು ದೇವರಲ್ಲಿ ತಿರುಗುವಂತೆ ಮಾಡಿ. ಹ, ಸರಿಯಪ್ಪ, ಬಹಳ ಚೆನ್ನಾಗಿದೆ. ಇಷ್ಟಕ್ಕೂ ನೀವು ಹೇಳಿ ಹೊರಟ ಸಬ್ಜೆಕ್ಟ್ ಏನು? ಧ್ಯಾನ ಅಂದ್ರು. ಧ್ಯಾನದ ಕುರಿತು ಹೇಳಿ ಹೊರಟ ಸಬ್ಜೆಕ್ಟ್, ಅಲ್ಲಲ್ಲಿ ಏನೇನಿದೆ. ಸರಿ, ಸುಲಭವಾಗಿದ್ದ ಪೂಜೆಯ ನೋಡು. ಇದು ಬಹಳ ಸಿಂಪಲ್ ಪೂಜಾ. ನಿನ್ನೊಳು ನೋಡು, ನಿನ್ನೊಳಗೆ ಪೂಜ. ಗಲಭೆಯಾಗಿಪ್ಪದು, ಗಲಭೆಯಾಗದಿಪ್ಪದು ಕಾಣೋ ಎಂದೆಂದಿಗೂ. ಗಲಭ ಅಂದ್ರೆ ಗಲಾಟೆ, ಗಲಾಟೆ ಇಲ್ಲ, ಗಂಟೆ ಶಬ್ದ ಇಲ್ಲ, ಜಾಗಂಟೆ ಶಬ್ದ ಇಲ್ಲ, ಯಾವುದೂ ಇಲ್ಲ. ಎಲ್ಲ ಇದೆ, ಗಂಟೆ ಶಬ್ದ ಇದೆ, ಜಾಗಂಟೆ ಶಬ್ದ ಇದೆ, ನಗಾರಿ ಭೇರಿ ಎಲ್ಲ ಇದೆ. ಯಾವುದು ಕೇಣಿಸಲ್ಲ, ಕೇಣಿಸತ್ತೆ. ಇದೇನ್ರಿ ಕೇಣಿಸಲ್ಲ ಕೇಣಿಸತ್ತೆ, ನಿಮ್ ಪ್ರವಚನವೇ ವಿಚಿತ್ರವಾಗಿದೆ ಅಂದ್ರೆ ಇಷ್ಟೇ. ಹೊರಗಿನವರಿಗೆ ಕೇಣಿಸಲ್ಲ, ಮೇಲಿನವರಿಗೆ ಕೇಣಿಸತ್ತೆ. ದೊಡ್ಡವರಿಗೆ, ಜ್ಞಾನಿಗಳಿರ್ತಾರಲ್ಲ, ಅವರಿಗೆ, ದೇವತೆಗಳಿಗೆ ಕೇಳಿಸತ್ತಂತೆ. ನಮ್ಮ ಮನಸ್ಸಲ್ಲಿ ಬಾರಿಸುವ ನಗಾರಿ ಅವರಿಗೆ ಕೇಳಿಸತ್ತಂತೆ. ಅದು ಹೇಗ್ರಿ? ನೀವು ಹೇಳಿದ್ ಕೇಳಬೇಕಾ? ಅದಕ್ಕೇನಾದ್ರೂ ಮೆಕ್ಯಾನಿಸಮ್ ಇದೆಯಾ? ಅಂದ್ರೆ ಹಿಂದೆ ಭಾರತದಲ್ಲಿ ಕಥಾ ಬರುತ್ತೆ. ಭಾರತದಲ್ಲಿ ಮೂರು ಜನ ಜ್ಞಾನಿಗಳು, ಅಣ್ಣ ತಮ್ಮಂದರು, ಏಕತ ದ್ವಿತ ತ್ರಿತ ಅಂತ ಮೂರು ಜನ. ಆ ಮೂರು ಜನ ಒಳ್ಳೆ ಯಾಗ ಮಾಡಬೇಕು, ಸೋಮಯಾಗ ಮಾಡಬೇಕು ಅಂತ ಎಲ್ಲಾ ಪದಾರ್ಥಗಳನ್ನ ಎಲ್ಲವನ್ನು ಸಂಗ್ರಹ ಮಾಡಿ ತರ್ತಾ ಇರ್ತಾರೆ. ಆ ಕಾಲಕ್ಕೆ ಇಬ್ಬರ ತಲೆಯಲ್ಲಿ ಆಲೋಚನೆ ಬಂತು, ಈ ಏಕತ ಸ್ವಲ್ಪ ಜಾಸ್ತಿ ಪ್ರಭಾವಂತ, ಇವ್ರು ಮಿಕ್ಕಿಬ್ಬರು ಅಷ್ಟಿಲ್ಲ. ಅದಕ್ಕೆ ಅಂದುಕೊಂಡಂತೆ, ಇವನಿಗೆ ಹೇಗಾದ್ರೂ ಮುಂದೆ ಮಂತು ಇನ್ನೊಂದ್ಸಲ ಹೋದ್ರೆ ಕೊಡ್ತಾರೆ, ಮತ್ತು ನಾವು ಹೋದ್ರೆ ಕೊಡೋದಿಲ್ಲ. ಅದಕ್ಕೆ ಈ ಬಂದದ್ದೆಲ್ಲ ನಾವೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಆಲೋಚನೆ ಆಗೂ ಬಂದಿತ್ತು. ಸರಿ, ಮುಂದೆ ಏಕತ ಹೋಗ್ತಾ ಇದ್ದಾನೆ, ಹಿಂದೆ ದ್ವಿತ ತ್ರಿತ. ಹೆಸರುಗಳು ನೋಡಿ ಹೇಗಿರುತ್ತೆ. ಎಲ್ಲ ಕರ್ಕೊಂಡು ಬರೋ ಎಲ್ಲ ಆ ಯಜ್ಞ ಪಶುಗಳನ್ನ ಎಲ್ಲವನ್ನ ತರ್ತಾ ಇದ್ದಾರೆ, ಪದಾರ್ಥ ಸಂಭಾರಗಳನ್ನು ತರ್ತಾ ಇದ್ದಾರೆ. ಸಂಜೆ ಎದುರಿಗೆ ತೋಳ ಬರ್ತಾ ಇದೆ, ಮುಂದೆ ಹೋಗ್ತಾ ಇರುವ ಏಕತ. ಆ ತೋಳ ಸರಸರಣೆ ಬರ್ತಾ ಇದ್ರೆ ಹೆದರೆ, ಅದು ಯೋ ಬರ್ತಾ ಇದೆಯಲ್ಲ ಅಂತ ಪಕ್ಕಕ್ಕೆ ಸರದರು. ಸರದ ಕೂಡಲೇ ಅಲ್ಲಿ ಬಾವಿ ಇತ್ತು, ಹಾಳು ಬಾವಿ, ಆಳವಾದ ಹಾಳು ಬಾವಿ, ಬಿದ್ದೇ ಬಿಟ್ಟರು. ಮಿಕ್ಕಿಬ್ಬರು ಎಬ್ಬಿಸಬೇಕಾ? ಇಲ್ಲ, ಹೊರಟೆ ಹೋದರು. ಸಿಂಪಲಿ ಹೊರಟೋದ್ರು. ನೋಡಿ ಎಷ್ಟು ಇದು. ಮತ್ತೆ ಅವರೇನು ನೇಚರಲ್ಲ, ಒಳ್ಳೆ ಅನುಷ್ಠಾನ ಮಾಡ್ತಕ್ಕಂಥವ್ರೆ ದಾದಾ ತಮ್ಮಂದ್ರು. ಆದರೆ ಆ ಹೊಟ್ಟೋದು. ಆದರೆ ಇವೆಲ್ಲ ನೋಡಿದಾಗ ಅನ್ಸುತ್ತೆ, ಒಳಗೆ ಸ್ವಾಮಿ ಯಾಕೆ ಹಾಗೆ ಮಾಡಿಸ್ತಾನೆ ಅಂದ್ರೆ, ಏನೋ ಒಳ್ಳೇದೇ ಕೊಟ್ಟಿರ್ತಾನೆ, ಏನಾದರೂ ಒಳ್ಳೇದಕ್ಕೆ ಎಂಬುದೇ ಅದ್ಭುತವಾದ ವಿಚಾರ. ಇಲ್ಲಿ ಬಿದ್ರು, ಒಳಗೆ ಬಿದ್ದಂತ ಇವರ ಚಿಂತನ ಹೇಗಿದೆ? ಅಯ್ಯೋ, ನನ್ನ ಬಿಟ್ಟೆಲ್ಲ ಹೊತ್ಕೊಂಡು ಹೋದ್ರಲ್ಲ ಅಂತ. ಇಲ್ಲವೇ ಇಲ್ಲ, ಸ್ವಾಮಿ ಸಂಕಲ್ಪ ಆಯ್ತಪ್ಪ, ಇಲ್ಲಿ ಬಂದೆ. ಇವೆಲ್ಲ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ, ನಾ ಮಾಡಬೇಕಾದ ಕೆಲಸ ಮಾಡಲಿಲ್ಲ. ಈಗ ಬಾವಿಯಿಂದ ಹೊರಗೆ ಹೋಗ್ಬೇಕಾದ್ರೆ ಆಗ್ತಾ ಇಲ್ಲ, ಚೂರು ಪಾಗಿ ಇಲ್ಲ ಅಲ್ಲಿ. ಏನ್ ಮಾಡಬೇಕು? ಯಾಗ ಮಾಡಬೇಕೆಂಬ ಹಂಬಲ, ಯಾಗ ಮಾಡಬೇಕೆಂಬ ಹಂಬಲ. ಸ್ನಾನ ಮಾಡ್ಲಿಕ್ಕೂ ನೀರಿಲ್ಲ, ಬಾವಿ ಸಾರಿಸಿ ಬರೆದು ರಂಗೋರೆ ಹಾಕಿದಂತೆ ಚೂರು ಇಲ್ಲ ಬಾವಿಯಲ್ಲಿ. ಇದ್ದಾರೆ, ನಾವೇನ್ ಮಾಡ್ತೀವಿ ಹೇಳಿ? ಕೃಷ್ಣಾರ್ಪಣ, ಓದೋಯ್ತು, ಏನಿಲ್ಲ, ತಿನ್ಲಿಕ್ಕೂ ಇಲ್ಲ, ಬಾವಿ ತುಂಬಾ ಬೂಜು ಎಲ್ಲ ಅದೇನು ಎಲ್ಲ ಹಿಡಿದಿದೆ. ಒಂದು ಬಳ್ಳಿ ಮಾತ್ರ ಮೇಲಿಂದ, ಯಾವುದೋ ಒಂದು ಬಳ್ಳಿ ಇದೆ. ನೋಡಿದರಂತೆ ಅವರು, ಜ್ಞಾನದ ಪರಾಕಾಷ್ಠ, ಜ್ಞಾನ ಆ ಅನುಸಂಧಾನ ಬಂದ್ರೆ ಪರಾಕಾಷ್ಠ. ಯಜ್ಞ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಹೇಗೆ? ಮನಸ್ಸಿನಿಂದರೆ ನೀರನ್ನು ಕಲ್ಪನೆ ಮಾಡಿ ಆ ನೀರಿನಲ್ಲಿ ಸ್ನಾನ ಮಾಡಿದ್ರು. ಅಂದ್ರೆ ನೀರನ್ನ ಕಲ್ಪನೆ ಮಾಡುವುದು ಅಂದ್ರೆ ಹೇಗೆ, ಮನಸ್ಸಿನಿಂದ ನೀರು, ಆ ನೀರಿನಲ್ಲಿ ಭಗವದ್ ರೂಪ, ಆ ಭಗವದ್ ರೂಪಕ್ಕೆ ತಮ್ಮ ಒಳಗಿರುವ ಭಗವದ್ ರೂಪಗಳಿಗೆ ಐಕ್ಯ ಚಿಂತನೆ ಮಾಡಿದ್ರೆ ಸ್ನಾನ ಮುಗಿತಲ್ಲಿಗೆ. ಈ ತರ ಮನಸ್ಸಿನಲ್ಲೇ ಯಜ್ಞ ಪದಾರ್ಥಗಳು ಕಲ್ಪನೆ ಮಾಡಿದ್ರು. ಹೃದಯದಲ್ಲಿರುವ ಯೋಗಾಗ್ನಿ ಭಗವಂತನಲ್ಲಿ ಪದಾರ್ಥಗಳನ್ನ ಹೋಮ ಮಾಡುತ್ತಾ, ಮನಸ್ಸಲ್ಲೇ ಹೋಮ ಮಾಡುತ್ತಾ, ಗಟ್ಟಿಯಾಗಿ ಮಂತ್ರಗಳು ಹೇಳುತ್ತಾ ಮಾಡ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ, ಅಲ್ಲೊಂದು ನಡೀತಾ ಇದೆ ಅಂತಲೂ ಏನು ಗೊತ್ತಿಲ್ಲ, ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಬ್ಬ ಮನುಷ್ಯ ಕೂತಿದ್ದಾನೆ ಆಳುಭಾವಿಯಲ್ಲಿ. ಗಲಾಟೆಯಲ್ಲಿ ಶುರುವಾಯಿತು, ಸ್ವರ್ಗಲೋಕದಲ್ಲಿ ಶುರುವಾಯಿತಂತೆ ಭಾರತ ಹೇಳ್ತಾ ಇದೆ. ಏನು ಅಂದ್ರೆ, ಇಂದ್ರಾದಿ ದೇವತೆಗಳೆಲ್ಲ ಬೃಹಸ್ಪತ್ಯಾಚಾರ್ಯರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ. ಆ ವ್ಯಕ್ತಿ ಅಲ್ಲಿ ಕೂತುಕೊಂಡು ಈ ತರ ಅನುಸಂಧಾನದಿಂದ ಮನಸ್ಸಿನಿಂದ ನಮಗೆ ಆಹುತಿಗಳು ಕೊಡ್ತಾ ಇದ್ದಾನೆ, ನಾವು ತಗೋಬೇಕಾ ಬೇಡವಾ ಅಂತ ಕೇಳುತ್ತಾರೆ. ಅವಾಗ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ನೀನು ಬೇಗ ಹೋಗಿ ತಗೊಳ್ಳದಿದ್ದರೆ ಇನ್ನೊಬ್ಬ ಇಂದ್ರನನ್ನು ಹುಟ್ಟಾಕ್ತಾನಾತ ಅಂತ. ಓಡಿ ಬಂದು ತಗೊಳ್ತಾರೆ ಎಲ್ಲರೂ ಕೂಡ, ಎಲ್ಲರೂ ದೇವತೆಗಳು ಬರ್ತಾರೆ, ಅನುಗ್ರಹ ಮಾಡುತ್ತಾರೆ, ಸೋಮಯಾಗ ಮಾಡಬೇಕು. ಇಲ್ಲ ಅಂದ್ರೆ ಎಷ್ಟು ಪದಾರ್ಥ ಮನಸ್ಸಿನ ಕಲ್ಪನೆ ಮಾಡಿದ್ರೆ ಮಾಡಿದ್ರು ಸೋಮರಸ ಕುಟ್ಟಬೇಕಲ್ಲ, ಆ ಬಳ್ಳಿ ಇತ್ತಲ್ಲ ಅದೇ ತೆಗೆದ್ರು ಕುಟ್ಟಿದ್ರು, ಆ ರಸದಲ್ಲಿ ಸೋಮರಸದ ದೇವ ರೂಪಗಳ ಅನುಸಂಧಾನ ಮಾಡಿ ಅದರಿಂದನೇ ಯಾಗ ಮಾಡಿದ್ರು. ಬಂದ್ರು ಸೋಮಯಾಗ ಮಾಡಿದ ಫಲ ಕೊಟ್ಟರು. ಅದ ಮೇಲೆ ಅವರನ್ನು ಮೇಲಕ್ಕೆ ತರಲಿಕ್ಕೆ ನೀರು ಸೃಷ್ಟಿ ಮಾಡಿದ್ರು. ಆ ನೀರಿನಲ್ಲೇ ಮೇಲಕ್ಕೆ ಬಂದ್ರು ಅವರು. ಅವರು ಕೇಳಿಕೊಂಡ್ರು, ಸ್ವಾಮಿ ಈ ತೀರ್ಥದಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಅವರಿಗೆ ಸೋಮಯಾಗ ಮಾಡಿದ ಫಲ ಬರಲಿ. ಆ ತೀರ್ಥ ಬಹಳ ಅಪರೂಪದ ತೀರ್ಥ, ಸರಸ್ವತಿ ನದಿ ತೀರದಲ್ಲಿ ಬರತಕ್ಕಂತಹ ತೀರ್ಥ. ಅಲ್ಲಿ ಹೋದವರು ಯಾರು? ಬಲರಾಮದೇವರು. ಬಲರಾಮದೇವರು ಸರಸ್ವತಿ ತಟದಲ್ಲಿ ಯಾತ್ರೆ ಮಾಡ್ತಾ ಮಾಡ್ತಾ ಬಂದು ಅಲ್ಲಿ ಆ ತೀರ್ಥಕ್ಕೆ ಬಂದು ಸ್ನಾನ ಮಾಡಿದ ಕೂಡಲೇ ಅವರಿಗೆ ಆನಂದ ಆಗುತ್ತಂತೆ. ಕೆಲವು ವಾರಗಳ ಕಾಲ ಅಲ್ಲಿ ಇದ್ಬಿಟ್ರಂತೆ. ಇದು ಗದಾಯುದ್ಧ ಪ್ರಕರಣದಲ್ಲಿ ಅಲ್ಲಿ ಬಲರಾಮ ದೇವರು ಕೊನೆಗೆ ಬಂದ್ರು ಅಂತ ಹೇಳೋ ಕಾಲಕ್ಕೆ ಈ ತೀರ್ಥಯಾತ್ರೆ ಮಾಡಿದ್ದೆಲ್ಲ ಹೇಳ್ತಾ ಬರ್ತಾರೆ. ಭಾರತ ನಾವು ಕೇಳೇ ಇರಲ್ಲ, ಇವೆಲ್ಲ ಎಲ್ಲಿ ಬರುತ್ತೆ ನಮಗೆ ಭಾರತ ಕೇಳೋ ಕಾಲಕ್ಕೆ? ಒನ್ ವೀಕ್ ಭಾಗವತದಲ್ಲಿ ನಾವೆಲ್ಲೋ ಮೋಕ್ಷಕ್ಕೆ ಹೋಗ್ಬಿಟ್ಟಿರ್ತೀವಿ, ಇದ್ಯಾವ್ದು ಕೇಳಲ್ಲ. ಯಾಕೆ ಎಲ್ಲಿಗೆ ಬಂದೆ? ನಮ್ಮ ಮನಸ್ಸಿನಲ್ಲಿ ಪೂಜಾ ಮಾಡಿದರೆ ನಾವು ಮನಸ್ಸಿನಲ್ಲಿ ಬಾರಿಸುವ ಜಾಗಂಟೆ ನಗಾರಿ ಅವರಿಗೆ ಕೇಳಿಸುತ್ತೆ, ಇಲ್ಲಿದ್ದವರಿಗೆ ಕೇಳಿಸಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸುಲಭವಾಗಿದ್ದ ಪೂಜೆಯ ನೋಡು ನಿನ್ನೋಳು ಗಲಭೆಯ ಆಗದಿಪ್ಪದು ಕಾಣೋ ಎಂದೆಂದಿಗೂ ದೇವತೆಗಳು ನೋಡ್ತಾರಂತೆ. ಅಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಧಾನ ಬೇಕಾಗಿದ್ದೇನ್ರಿ? ಮೆಂಟಲ್ ಕಾನ್ಸಂಟ್ರೇಷನ್ ಇಂಪಾರ್ಟೆಂಟ್. ಅದೇ ಇಲ್ಲದಿದ್ರೆ ಆ ಪೂಜೆ ನಡೆಯಲ್ಲ. ಹೊರಗಿನ ಪೂಜಾ ಬೇಕಾಗಿಲ್ಲ, ಎಲ್ಲ ಮೆಕ್ಯಾನಿಕಲ್ ನಡೆದೋಗ್ತಾ ಇರುತ್ತೆ. ನಮ್ದು ಮನಸ್ಸು ಇರಲ್ಲ, ಇಲ್ಲಿ ಮನಸ್ಸು ಕಂಪಲ್ಸರಿ ಇರಬೇಕು. ಅದಕ್ಕೆ ಈ ಪೂಜಾ ಪ್ರಧಾನ. ಹೇಳ್ತಾರೆ, ಎಲ ಎಲೋ ಮನವೇ ಇಂಥ ಯೋಗ ಸಂಪಾದಿಸಿ ಬಲುಧನ್ಯನಾಗು. ಇಂಥ ಯೋಗ ಸಂಪಾದಿಸಿ ಬಲುಧನ್ಯನಾಗು. ಇಲ್ಲರಿ, ನೀವೆಲ್ಲ ಹೇಳ್ತೀರಾ ನಮ್ಗೆಲ್ಲ ಬೇಡ, ನಾವಿತ್ತು ಮಾಡೋ ಏನ ತಂಬಿಗೆ ತೊಳೆಯೋದು ಅದು ಇದೆ ಅಂದ್ರೆ ಅದರಲ್ಲೇ ಹೆಚ್ಚು ಕಾನ್ಸಂಟ್ರೇಷನ್ ಕೊಡ್ತೀವಿ. ಮನಸ್ಸು ದೇವರ ಹತ್ರ ಅಪ್ಪನಾಣೆ ಇಡಲ್ಲ ಅಂದ್ರೆ ಹೇಳ್ತಾರೆ, ಬಾಹಿರ ಅಂಗಡಿ ಬಿಡು. ನಾವು ಮಾಡ್ತೀವಲ್ಲ, ನೀವೆಲ್ಲ ಕೂತಿದ್ದೀರಾ, ನನ್ನ ಪ್ರವಚನ ಕೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇವ್ರು ಖಚಿತ ಅಪರೋಕ್ಷ ಜ್ಞಾನ ಆಗಿರ್ಬೇಕು ಅಂತ. ಅಪರೋಕ್ಷ ಜ್ಞಾನಗಳಿಗೆ ಸಂಶಯ ಬರುತ್ತೆ, ಓಹೋ ಇಂಥ ವಿಷಯಗಳು ಇದೆಯಾ ಅಂತ. ಅವ್ರಕ್ಕಿಂತ ಹೆಚ್ಚಾಗಿ ಹೇಳ್ತಾ ಇರ್ತೀವಿ, ದೇವರು ನೋಡಿದವ್ರಕ್ಕಿಂತ ದೇವರ ಕುರಿತು ಹೆಚ್ಚಾಗಿ ಹೇಳೋರು ನಾವು. ಅದಕ್ಕೆ ಹೇಳ್ತಾ ಇರ್ತಾರೆ, ಹಾಗಲ್ಲ ನಾವು ಮಾಡ್ತೇವೆ ಅಂಗಡಿ ಇದು, ಎಲ್ಲ ನಿಮ್ಮ ಹರಕೊಂಡು ಅಂಗಡಿ ಮಾಡ್ತಾ ಇದ್ವಲ್ಲ. ಹೇಳ್ತಾರೆ, ಬಾಹಿರ ಅಂಗಡಿ ಬಿಡು, ಕುಳಿತದ್ದು ಹೇಳ್ತಾರೆ ಪೂಜಾ ಹೇಗೆ, ಕುಳಿತದ್ದು ನಿಂತದ್ದು ತಿರುಗಾಡ ತಿದ್ದದ್ದು ಮಲಗಿಕೊಂಡಿದ್ದದ್ದು ಈ ನಾಲ್ಕು, ಇವು ನಾಲ್ಕರಳು. ವಿಜಯದಾಸರ ಮಾತು ನಿಮ್ಗೆ ಅರ್ಥ ಆಗುತ್ತಾ ನೋಡಿ, ಕುಳಿತದ್ದು ನಿಂತದ್ದು ತಿರುಗಾಡ ತಿದ್ದದ್ದು ಮಲಗಿಕೊಂಡದ್ದು ಈ ನಾಲ್ಕೆಲ್ಲ ಮಾಡೋದು, ಇವು ನಾಲ್ಕರಳು ಹಲವು ಬಗೆ ಉಂಟು. ಆ ಕೂಡೋದರಲ್ಲಿ ನಾನಾ ರೀತಿ, ಏಳೋದರಲ್ಲಿ ನಾನಾ ರೀತಿ, ನಿಂತಿದ್ದರಲ್ಲಿ, ತಿರುಗಾಡಿದ್ರಲ್ಲಿ, ಮಲಗುವುದರಲ್ಲಿ ನಾನಾ ರೀತಿ ಉಂಟು. ಆ ನಾನಾ ರೀತಿ ಉಂಟು ಅಂತ ಗೊತ್ತಿಲ್ಲ ನೋಡಿ, ಆದರೆ ನಾಲ್ಕು ನಿತ್ಯವಾಗು. ನಾನಾ ರೀತಿ ಉಂಟು ಹೇಳುತ್ತಾರೆ, ಹಲವು ಬಗೆ ಉಂಟು. ಹೆಜ್ಜಿಗೆ ಹೆಜ್ಜಿಗೆ ಕರ ತಳದೊಳಗಿದ್ದ ಪದಾರ್ಥ ನೋಡಿದಂತೆ ಹೆಜ್ಜೆ ಹೆಜ್ಜೆಗೆ ಕೂಡ ಸ್ವಾಮಿ ಹೆಜ್ಜೆ ಹಾಕ್ಸಿದ್ಯಾ, ನಿನಗರ್ಪಿತ 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 ನೀ ಮಾಡಿಸಿದ್ದು ಅಂತ. ಇದು ದೊಡ್ಡ ಯೋಗ ಅಂತ ಹೇಳ್ತಾರೆ. ನೀನು ಏನೇನೋ ತಂದು ಕುಟ್ಟಿ ಮಾಡೋದು ಬೇಕಾಗಿಲ್ಲ, ಏನೇನೋ ಬೇಕಾಗಿಲ್ಲ. ನೀನ್ ನಿತ್ಯ ನಡೆದದ್ದು ಕೂತದ್ದು ತಿಂದದ್ದು ಎದ್ದದ್ದು ಇದರಲ್ಲೇ ಚಿಂತನೆ ಮಾಡುವ ಮಹಾರಾಯ, ಇದು ಬಿಟ್ಟು ಎಲ್ಲಿಗೆ ಹೋಗ್ತೀಯ ಅಲ್ರಿ? ಇಷ್ಟು ಸಿಂಪಲ್ ಆ ಇದು ಸಿಂಪಲ್ ಅಲ್ಲ, ಬಹಳ ಟಫ್ ಇದು, ಬಹಳ ಟಫ್ ಇದು. ಇದು ಮಾಡಿದವರೇ ಯೋಗಿಗಳೆಲ್ಲ, ಅವರನ್ನ ಯೋಗಿಗಳು ಮುನಿಗಳು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಅವರ ಕಾನ್ಸಂಟ್ರೇಷನ್ ಎಲ್ಲಿ ಅಂದ್ರೆ, ಬೇಕಾದ್ರೆ ಮಾಡಿ ನೋಡಿ. ಇವತ್ತು ನಾನಿವತ್ತು ಎಷ್ಟು ಸಲ ಹೇಳ್ತೀನೋ ಅಲ್ಲೆಲ್ಲ ದೇವರ ಸ್ಮರಣೆ, ಎಷ್ಟು ಸಲ ಕೂಡ್ತೀನೋ ಅಲ್ಲೇ ಸ್ಮರಣೆ ಅಂದ್ರೆ ನಿಮ್ಗೆ ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ಯಾರಾದ್ರೂ ಮಧ್ಯದಲ್ಲಿ ಬಂದು ಮಾತಾಡಿದ್ರೆ ಹೊಡಿಲಿಕ್ಕೆ ಹೋಗ್ಬಿಡ್ತೀರ ಅವರನ್ನ, ಯಾಕ್ರೆ ಡಿಸ್ಟರ್ಬ್ ಮಾಡ್ತೀರಾ ಅಂತ. ಹೌದಲ್ಲ, ಹಾಗಾಗ್ಬಿಡುತ್ತೆ ನಮಗೆ. ಹಾಗೆ ಹೇಳ್ತಾ ಇದ್ದಾರೆ, ಕರತಳಗದೊಳಗಿದ್ದ ಪದಾರ್ಥ ನೋಡಿದಂತೆ ತಿಳಿದು ತಿಳಿಯಬೇಕು ಅನುಭವ ರೂಢದಲ್ಲಿ ಅಂದ್ರು. ತಿಳಿದು ತಿಳಿಯಬೇಕು, ಏನು ತಿಳಿಯೋದಂದ್ರೆ ಆಯ್ತು, ಮತ್ತೆ ತಿಳಿಯೋದೇನು? ತಿಳಿದು ತಿಳಿಯಬೇಕು ಅಂದ್ರೇನು? ಅಂದರೆ ಗುರುಗಳು ಹೇಳಿದ್ದು ತಿಳಿದು ಅನುಭವಾರೂಢದಲ್ಲಿ ಅದನ್ನ ಅನುಭವಕ್ಕಿಟ್ಟಾಗ, ಗುರುಗಳು ಹೇಳಿದ್ ತಿಳಿತೀವಿ, ಅನುಭವಕ್ಕಿಟ್ಟಾಗ ಅನೇಕ ಸಂಶಯಗಳು ಬರುತ್ತೆ. ಕೇಳಿಬಿಡೋರಿಗೆ ಸಂಶಯವೇ ಇರಲ್ಲ, ಅಪರೋಕ್ಷ ಜ್ಞಾನ ಆದಷ್ಟು ಆನಂದ ಹಾಗಿರ್ತೀವಿ, ಕೇಳ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ. ಅನುಭವಕ್ಕಿಟ್ಟರೇನೆ ಒದ್ದಾಟ, ಸಂಶಯಗಳೆಲ್ಲ ಬರ್ತಾ ಇರುತ್ತೆ. ಹೀಗ್ ಮಾಡಬೇಕು ಹಾಗ್ ಮಾಡಬೇಕು, ಹೀಗ್ ಮಾಡಬೇಕು ಹಾಗ್ ಮಾಡಬೇಕು. ಅದಕ್ಕೆ ನೋಡಿ, ಗುರುಗಳು ಅಂತಿದ್ರೆ ಅವರ ಲಕ್ಷಣ ಏನು ಅಂದ್ರೆ, ಶಿಷ್ಯರು ಕೇಳುವ, ಆಂಗ್ಲದಲ್ಲಿ ಹೇಳಬೇಕಾದ್ರೆ ಸಿಲ್ಲಿ ಕ್ವಶನ್ಸ್ ಅಂತ. ನಾರ್ಮಲ್ ಆಗಿ ಆ ಸಿಲ್ಲಿ ಕ್ವಶನ್ಸ್ ಕೇಳಿದ ಕೂಡಲೇ ನಮಗೆ ಸಿಟ್ಟು ಬರ್ತಾ ಇರ್ತದೆ, ಬುದ್ಧಿಲ್ಲ ನನಗೆ, ಎರಡ್ ಸಲ ಹೇಳಬೇಕು. ಆದ್ರೆ ನಿಜ ಸರಿಯಾದ ಗುರುಗಳಾದ್ರೆ ಎಂದೂ ಸಿಟ್ಟು ಮಾಡಿಕೊಳ್ಳಲ್ಲ. ಯಾಕೆ ಅಂದ್ರೆ ಅವರು ಆ ಸ್ಥಿತಿಯಿಂದ ಬಂದಿರ್ತಾರೆ, ಅವರು ಆ ಸ್ಥಿತಿಯಿಂದ ಬಂದಿರ್ತಾರೆ. ಆ ಸ್ಥಿತಿಯಿಂದ ಬಂದು ಅಯ್ಯೋ ಈ ಪ್ರಾಣಿ ಒದ್ದಾಡ್ತಾ ಇದೆಯಲ್ಲ, ಸಂಶಯ ಬಂದಿರುತ್ತೆ, ಎಷ್ಟು ಸಲ ಹೇಳಿದ್ರು ಹೋಗ್ತಾ ಇಲ್ಲ, ಏನೋ ಕರ್ಮ ಕೂತಿದೆ, ಆ ಕರ್ಮ ಹೋಗೋವರೆಗೂ ಹೇಳ್ತಾನೇ ಇರಬೇಕಿವರು. ಅದು ಗುರುಗಳ ಧರ್ಮ, ಗುರುಗಳ ರೆಸ್ಪಾನ್ಸಿಬಿಲಿಟಿ ಬಹಳ ಇದೆ. ಅವರ ಪರಿಸ್ಥಿತಿ ನೋಡಿ ಅವರು ತಕ್ಕಂತೆ ಹೇಳಿ ಹಿಂದಿದ್ದು ಕರ್ಕೊಂಡು ಬರಲೇಬೇಕು. ಇದು ದೇವರ ಆರ್ಡರ್, ಗುರುಗಳಿಗೆ ಕೊಟ್ಟದ್ದು. ಮತ್ತೆ ಸಿಟ್ಟು ಮಾಡ್ಕೊಂಡು ಕೊಡ್ಲಿಕ್ಕೆ ನಿನ್ನೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಹಲೋ ಅಶೇಷಂ ಕೋಪಿರಕೋರಿ, ಏನ್ ಪ್ರಶ್ನೆ ಕೇಳಿದ್ರು ನಿಮ್ಗೆಲ್ಲ ಅರ್ಥ ಆಗಲ್ಲ, ನಿಮ್ ಯೋಗ್ಯತೆ ಇಲ್ಲ, ಗೆಟ್ ಔಟ್. ಅಲ್ಲ, ಅರ್ಥ ಆಗೋ ಪರ್ಯಂತ ಹೇಳಬೇಕು, ಅವರ ಸರಿ ಹೇಳಿಸಬೇಕಿದು. ಈ ರೀತಿಯಲ್ಲಿ ನೆನೆಯಬೇಕಾದ್ರೆ ವಿದ್ಯಾಮಾನ್ಯರನ್ನು ನೆನೆಯಬೇಕು. ನಾವು ಒಂದು ವಿದ್ಯಾರ್ಥಿಯನ್ನ ಕುರಿತು ಅಧ್ಯಾಪಕರೆಲ್ಲ ಈ ಹುಡುಗನಿಗೆ ಓದು ಬರಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ಟಲ್ಲ, ಆಗಲ್ಲ ಈ ಹುಡುಗನಿಗೆ ಓದು ಬರಲ್ಲ, ಎಷ್ಟು ಸಲ ಹೇಳಿದ್ರು ಆಗ್ತಾ ಇಲ್ಲ. ಅವಾಗ ಅಂದ್ರೆ ವಿದ್ಯಾಮಾನ್ಯರು, ಏನಪ್ಪ ಎಲ್ಲರೂ ಪ್ರಯತ್ನ ಮಾಡಿದ್ರ, ಎಲ್ಲರೂ ಮಾಡಿ ಆಯ್ತು, ಇನ್ನು ಅವನು ಮನೆ ಕಳಿಸೋದಂದೆ. ಇಲ್ಲಿಗೆ ಬಂದ ಮೇಲೆ ಮನೆಗೆ ಹೋಗಬಾರದು, ವಿದ್ಯಾ ಬಾರದೆ ಅಂತ ಹೇಳಿದ್ರು. ಅವನ ಎಂಥವನಾದ್ರೂ ಹೋಗಬಾರದು. ಇಲ್ಲ ಸ್ವಾಮಿ, ನಾವು ಯಾರಿಗೂ ಆಗ್ತಾ ಇಲ್ಲ, ನನ್ನ ಹತ್ರ ಬಿಡಿ, ಚೆನ್ನಾಗಿ ಕಲಿಯೋರು ನಿಮ್ಮ ಹತ್ರ ಇರಲಿ, ಚೆನ್ನಾಗಿ ಕಲಿಯದವರು ನನ್ನ ಹತ್ರ ಬರಲಿ. ಆ ಹುಡುಗನಿಗೆ ಎಷ್ಟು ಸಲ ಹೇಳಿದ್ರು ತಲೆಯಲ್ಲಿ ನಿಲ್ಲಲ್ಲ, ಕ್ಲೀನ್ ಬೌಲ್ಡ್. ಅಂಥವನಿಗೆ ಎಷ್ಟು ಸಲ ಹೇಳಬೇಕು? ಆ ಹುಡುಗನ ಬಾಯಿಯಿಂದ ಸುಧಾನುವಾದ ಮಾಡಿಸಿದರು. ಏನು ಕ್ರಮ ಪ್ರಕಾರ ಎಲ್ಲ ಹೇಳಿಕೊಟ್ಟು, ಎಷ್ಟು ಕಷ್ಟಪಟ್ಟಿರಬೇಕು ಅವರು, ಹಗಲು ರಾತ್ರಿ ಆ ಹುಡುಗನ ಕೂಡಿಸಿ ಹೇಳಿಸಿ ಬರೆಸಿ ಬರೆಸಿ ಬರೆಸಿ, ಏನ್ ಬರುತ್ತೆ ಅವರಿಗೆ? ಅದಕ್ಕೆ ಅನುಭವಾರೂಢದಲ್ಲಿ ಅಂದ್ರೆ, ನಮ್ಮ ಒಳಗೆ ಆ ಗುರುಗಳು ಹೊರಗೊಂದು ರೂಪದಿಂದ ಇರ್ತಾರೆ, ಒಳಗೊಂದು ರೂಪದಿಂದ ಇರ್ತಾರೆ. 24 ಜನ ಮಹಾನುಭಾವರು, ಅವರು ನಮಗೆ ಸಂಶಯ ಬರ್ತಾ ಇರುತ್ತೆ ಮಾಡೋ ಕಾಲಕ್ಕೆ, ಅನೇಕ ಸಂಶಯಗಳು. ಒಳಗೆ ದೈತ್ಯರಿರ್ತಾರಲ್ಲ ಅವರೇ, 21 ಜನ ಕುಭಾಷ್ಯಕಾರರು, ಅವ್ರು ಹೊರಗೆ ಬಂದು ವಾದ ಮಾಡಲ್ಲ, ಬಹಳ ಇಂಟೆಲಿಜೆನ್ಸ್ ಅವರು. 21 ಜನ ನಮ್ಮ ಒಳಗೆ ಕೂತಿದ್ದಾರೆ, ನಮಗೆ ಸಾಧನೆ ಮಾಡೋ ಕಾಲಕ್ಕೆ ಸಂಶಯಗಳು ಹುಟ್ಟಾಕ್ತಾರೆ. ಅದು ಯಾರು ಪರಿಹಾರ ಮಾಡ್ಲಿಕ್ಕಾಗಲ್ಲ ನೋಡಿ. ಹೊರಗಿಂದ ಶಾಸ್ತ್ರ ಕೇಳ್ತಾ ಇರ್ತೀವಿ, ಎಲ್ಲ ಕಟಾಪಟ ಎಲ್ಲ ಕೇಳ್ತಾ ಇರ್ತೀವಿ, ಆಚಾರಶಾಸ್ತ್ರವೇ ಕೇಳ್ತಾ ಇರ್ತೀವಿ, ಒಳಗಿದ್ದ ಸಂಶಯ ಹೋಗೋದೇ ಇಲ್ಲ, ಅಪ್ಪನಾಣೆ ಹೋಗ್ತಾ ಇರಲ್ಲ. ಅವಾಗ ಹೇಳುತ್ತಾರೆ, ಒಳಗಿದ್ದ ಗುರುಗಳು ಅನುಗ್ರಹ ಮಾಡಿದರೆ ಅದು ಅನುಭವಾರೂಢದಲ್ಲಿ ತಿಳಿಯಬೇಕು. ಹೊರಗಿನ ಗುರುಗಳು ಓನ್ಲಿ 1/4 ಹೇಳುತ್ತಾರೆ, ಮಿಕ್ಕ 3/4 ಎಲ್ಲಿಂದ ಬರುತ್ತೆ ಅಂದ್ರೆ ಒಳಗಿನ ತತ್ವಾಭಿಮಾನಿಗಳು ಪಾಠ ಹೇಳಿಕೊಡುತ್ತಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ತಿಳಿದು ತಿಳಿಯಬೇಕು ಅನುಭವದಲ್ಲಿ. ಹೌದಾ, ಇದು ಅನುಭವದಲ್ಲಿ ಬರಬೇಕಾದ್ರೆ, ತಿಳಿದು ತಿಳಿಯಬೇಕಾದ್ರೆ, ಆ ಸಂಶಯಗಳು ಹೋಗಬೇಕಾದ್ರೆ, ಸಂಶಯಗಳಿಗೆ ಮೂಲವಾದ ಕಲಿಯವರ ಏನು ಗ್ಯಾಂಗ್ ಇದು ಕೂತಿದೆಯಲ್ಲ, ಅದನ್ನ ಹೊಡೆದೋಡಿಸಬೇಕಲ್ಲ. ಯಾರೀ ಮಾಡ್ತಾರ ಕೆಲಸ? ಕಲಿಭಂಜನ ನಮ್ಮ ವಿಜಯ ವಿಠಲ ನನ್ಗ್ರೀ. ದೇವರ ಪಾದ ಭಜನೆ ಮಾಡಬೇಕಂತೆ. ಹೇ ಭಜನೆ ಮಾಡಬೇಕು, ಕಲಿಭಂಜನ ಎಂಬ ಗುಣಚಿಂತನೆ ಮಾಡಿ. ಗುಣಚಿಂತನೆ ಹೇಳ್ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಕಲಿಯ ವ್ಯಾಪಾರ ಜಾಸ್ತಿ ಆಯ್ತಾ? ಆ ಕಲಿಯ ಗ್ಯಾಂಗಿನ ವ್ಯಾಪಾರ ಜಾಸ್ತಿ ಆಯ್ತಾ? ಗೊತ್ತಾಗ್ತಾ ಇದೆಯಾ? ಹಾ, ಎಷ್ಟು ದೇವರತ್ತ ಅಪ್ಲಿಕೇಶನ್ ಹಾಕ್ರಿ. ಕಲಿಭಂಜನ ಅಂದ ಕೂಡಲೇ ತಮ್ಮ ಟ್ರೂಪ್ ಅನ್ನ ಕಳಿಸಿ ಬಿಡ್ತಾನೆ. ಅಲ್ಲೇ ಇರ್ತಾರೆ ಟ್ರೂಪ್ ದೇವರದ್ದು, ವಾಯುದೇವರ ಸಹಿತವಾಗಿ ಅವರು ಕಮ್ಯಾಂಡ್ಸ್ ಕೊಡ್ತಾ ಇರ್ತಾರೆ. ಹಾಕಿ ಹೊಡೆದು ಬಿಡ್ತಾರೆ ಅವರನ್ನೆಲ್ಲರನ್ನ. ಅವಾಗೆ ನಮ್ಮೊಳಗೆ ಅದೇನೋ ಸಂಶಯ, 3 ದಿವಸದಿಂದ ತಲೆ ಹಿಂದೆ ಕಡಿತಾ ಇತ್ತು. ಇದ್ದಕ್ಕಿದ್ದಂತೆ ಈ ಚಿಂತನೆ ಶುರು ಮಾಡಿದ ಕೂಡಲೇ ಕ್ಲೀನ್ ಬೌಲ್ ಎಲ್ಲ ಹೊಟ್ಟೋಯ್ತು ಅಂತ ನಮಗನ್ಸುತ್ತೆ. ಅದನ್ನ ಹೇಳ್ತಾರೆ, ಕಲಿಭಂಜನ ನಮ್ಮ ವಿಜಯ ವಿಠಲ ನಂಗ್ರಿ. ಜಲಜ ಕಾಂಬುವುದಕ್ಕೆ ಇದೆ ಇದೆ ಉಪಾಯ. ಎಷ್ಟು ಚೆನ್ನಾಗಿ ಕನ್ಫರ್ಮೇಶನ್, ಬ್ಯೂಟಿಫುಲ್ ಕನ್ಫರ್ಮೇಶನ್ ಕೊಡುತ್ತಾರೆ. ಸರಿ, ಮತ್ತು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಸ್ತು. ನಾರಾಯಣ.